ಹುಡುಕಿತ್ತಾರೆ. ಪ್ರತಿಯೊಬ್ಬರ ಕಣ್ಣು ಅದರ ಮೇಲೆ ಇತ್ತಂತೆ. ಎಲ್ಲ ಹುಡುಕಿದ್ದು ಹುಡುಕಿದ್ದೇನೆ, ಮಗು ಕಾಣ್ತಾನೆ ಇಲ್ಲ. ಪಕ್ಕದ ಮನೆಯಲ್ಲಿ ಇಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಎಲ್ಲಿ ಹುಡುಕಿದ್ರು ಮಗು ಕಾಣ್ತಾನೆ ಇಲ್ಲ, ಬಾವಿ ನೋಡಿದ್ರೂ ಕಾಣಲಿಲ್ಲ. ಕೊನೆಗೆ ಚಿಂತಾಕ್ರಾಂತರಾಗಿ ಕೂತಾಗ ಅಷ್ಟೊತ್ತಿಗೆ ಒಬ್ಬನೇ ಅವನೋ ಬಂದಂತ ಅಡವೆ ಕಡೆಯಿಂದ, ವನಗೋಚಾರೋಕ್ತಂ, ಏನ್ ಮಾಡ್ತೀರಿ ಇಷ್ಟೆಲ್ಲ ಸೇರಿದ್ದೀರಲ್ಲ ಅಂತ ಕೇಳಿದ. ಒಂದು ಮಗು ಪತ್ತೆ ಇಲ್ಲ ಬೆಳಗ್ನಿಂದ ಅಂತ ಕೇಳಿದ್ರೆ ಹೇಗಿತ್ತು ಅಂತ ಕೇಳಿದ. ಒಂದು ವರ್ಷ ಹೀಗಿತ್ತು ಅಂತೆಲ್ಲ ಹೇಳಿದರು. ಆ ಹೇಳಿದರು, ನೀವು ಹೇಳಿದಂತ ಮಗುವನ್ನು ನಾನು ಕಂಡೆ, ಅರಣ್ಯದೊಳಗೆ ಒಂದು ದೊಡ್ಡ ಎತ್ತಿನ ಬಾಲ ಹಿಡ್ಕೊಂಡು ಓಡಾಡ್ತಿತ್ತು ಅಂತ ಹೇಳಿದ್ರಂತೆ. ಈ ಜನ ಇನ್ನಾರು ಉಚ್ಚ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ವರ್ಷದ ಮಗು ಅಲ್ಲಿ ಹೋಗುತ್ತಾ ಎಲ್ಲಾದರೂ ಕೂಡ ಅದು ಎತ್ತಿನ ಬಾಲ ಹಿಡ್ಕೊಂಡು ಓಡಾಡುತ್ತಾ, ಇನ್ನೇನು ನಾವು ಸಮಾಧಾನಕ್ಕೆ ಏನೋ ಬುರುಡೆ ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಆ ಸಾಯಂಕಾಲ ಹುಡುಕೇ ಹುಡುಕಿದ್ರು ಮಗು ಕಾಣಲಿಲ್ಲ. ಸಾಯಂಕಾಲ ನೋಡ್ತಾರೆ ಮಗು ಬರ್ತಾ ಇದೆ. ಏನ್ ಹೇಗೆ ಬರ್ತಾ ಇದೆ ಅಂದ್ರೆ ಆ ಬಾಲ ಹಿಡ್ಕೊಂಡು ಬರ್ತಾ ಇದೆ. ದೊಡ್ಡ ಎತ್ತು ಮನೆ ಮೇಲೆ ಒಳ್ಳೆ ಉದಯಾದ್ರಿ ನಿಭಾ ಇತ್ತಂತ, ದೊಡ್ಡ ಪರ್ವತ ಇದ್ದಾಗಿತ್ತಂತ. ಒಂದು ಎತ್ತಿತ್ತು ಅವರಲ್ಲಿ ಪಾಪ. ಆ ಎತ್ತಿನಿಂದ ವ್ಯವಸಾಯ ಮಾಡಲಿಕ್ಕೆ ಇಟ್ಕೊಂಡಿದ್ದವರು. ಆ ಎತ್ತು ಮೇಲಕ್ಕೆ ಅಂತ ಹೊರಟಿತ್ತು. ಅದರಿಂದ ಅವ್ರು ಬಾಲ ಹಿಡ್ಕೊಂಡು ಹೊರಟಿದ್ರು. ಬೆಳಗ್ಗೆ ಬಾಲ ಹಿಡ್ಕೊಂಡು ಹೊರಟ್ರೆ ಅದೆಲ್ಲೋ ಗಾಡೆಲ್ಲ ಸುತ್ತಿಬಿಟ್ಟಿದೆ. ಸಾಯಂಕಾಲ ವಾಪಸ್ ಹಿಡಿದು ಬಾಲ ಬಿಟ್ಟಿಲ್ಲ, ಹಾಗೆ ಹಿಡ್ಕೊಂಡು ಬಂದಿದೆ. ಅಂದ್ರೆ ಬಾಲ ಹಿಡಿದು ಬಿಟ್ಟಿಲ್ಲ, ಮಗು ಚೆನ್ನಾಗಿತ್ತು ಅಲ್ಲ, ಇದು ಬಾಲ ಬಿಟ್ಟಿಲ್ಲ ಅಂತ ಎತ್ತು ಚೆನ್ನಾಗಿತ್ತು ಅಷ್ಟೇ. ಈ ಮಗು ಬಾಲ ಬಿಟ್ಟಿದ್ದಿಲ್ಲ ಅಂತ ಎತ್ತು ಸುರಕ್ಷಿತ ವಾಪಸ್ ಬಂತು. ನೋಡ್ತಾರೆ, ಕೇಳ್ತಾರೆ, ಹೌದು ಜೊತೆ ಹೋಗಿದ್ದೆ. ಏಕಾವ ಹೇಳ್ತಾರೆ, ಏಕಾಬ್ಧಕಂ ವೃಷಭ ಬಾಲ ಕೃತಾವಲಂಬಂ. ಒಂದು ವರ್ಷದ ಮಗು ಅಷ್ಟೆಲ್ಲ ಸುತ್ತಿ ಬಂತು, ಕಾಡೆಲ್ಲ ಸುತ್ತಿ ಬಂದಿದ್ದು ಎತ್ತಿನ ಬಾಲ ಹಿಡ್ಕೊಂಡು ಬಿಟ್ಟು. ಈ ಬಾಲ ಹಿಡಿಯೋದು ಮಕ್ಕಳ ಪದ್ಧತಿ, ಬೆಕ್ಕಿನ ಬಾಲ ಹಿಡಿಯೋದು ಏನೋ. ನಾಯಿ ಇವತ್ತೊಂದು ಬೆಕ್ಕಿಲ ನಾಯಿ ಇರ್ತಾವಲ್ಲ, ನಾಯಿ ಬಾಲ ಹಿಡಿಯೋ ಪದ್ಧತಿ ಮಕ್ಕಳದು. ಆಚಾರ್ಯ ಹೇಳ್ತಾರೆ, ನಾಯಿ ಬಾಲ ಹಿಡಿಬೇಡಿ, ಬೆಕ್ಕಿನ ಬಾಲ ಹಿಡಿಬೇಡಿ, ಎತ್ತಿನ ಬಾಲ ಹಿಡಿರಿ ಅಂತ ಹೇಳ್ತಾರೆ. ಏನು ಎತ್ತಿನ ಬಾಲ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ಭಾಗವತ ಪುರಾಣ ಉದ್ದವರಿಗೆ ಗೊತ್ತು, ವೃಷಭ ರೂಪದಲ್ಲಿ ಧರ್ಮ ಇರುತ್ತಂತೆ. ಎತ್ತಿನ ರೂಪದಲ್ಲಿ ಧರ್ಮ ಇತ್ತು, ಹಸುವಿನ ರೂಪದಲ್ಲಿ ಭೂದೇವಿ ಇತ್ತು. ಆ ಕಥೆ ಕೇಳಿದವರಿಗೆ ವೃಷಭ ಎಂಬುದು ಧರ್ಮದ ಸಂಕೇತ. ವೃಷ ಅಂದ್ರೆ ಧರ್ಮ, ಧರ್ಮಸ ವೃಷ ಅಂದ್ರೆ ಧರ್ಮ ಅಂತ ಅರ್ಥ ಉಂಟು. ಧರ್ಮದ ಬಾಲವನ್ನು ಹಿಡಿಯಿರಿ ಅಂತ ಆಚಾರ್ಯ ಹೇಳಿದ್ದಾರೆ. ಅದಕ್ಕೆ ನೀವು ಕಾಡಲ್ಲಿ ಸುಖವಾಗಿ ಬದುಕಲಿಕ್ಕೆ ಬರ್ತದೆ ಅಂತ ಸತ್ವವನ್ನು ತೋರಿಸ್ತಾರೆ. ಧರ್ಮ ಹಿಡ್ಕೊಂಡು ಹೋದ್ರೆ ಸಂಸಾರದ ಕಾಡಿನಲ್ಲಿ ದಾರಿ ತಪ್ಪೋದಿಲ್ಲ ಅಂತ ಹೇಳಿದ್ದು ಆಚಾರ್ಯ ಹೇಳಿದ ತತ್ವ ಅದು ಒಂದು. ಇವತ್ತು ಧರ್ಮ ಬಿಟ್ಟು ಬದುಕಬೇಕು ಅಂತ ನಮ್ಮ ಹಠ, ಧರ್ಮ ಹಿಡಿದ್ರೆ ಮಾತ್ರ ಬದುಕ್ತೀರಿ ಅಂತ ಆಚಾರ್ಯ ಸಂದೇಶ. ಅಲ್ಲಿ ಎತ್ತಿನ ಬಾಲ ಹಿಡೀರಿ ಅಂತ ಹೇಳ್ತಾರೆ, ಬಹಳ ಮುಖ್ಯ ಅದು. ಎತ್ತಿನ ಬಾಲ ಹಿಡೀರಿ, ಬಾಲ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ, ಎತ್ತಿನ ಬಾಳ ಭಾರಿ ಪವಿತ್ರ, ಅದು ಬಹಳ ವಿಶೇಷ ಆದವನು. ಎತ್ತಿನ ಬಾಳ ಬಾಳ ಪವಿತ್ರ, ದಾನ ಮಾಡಬೇಕಾದ್ರೂ ಕೂಡ ಬಾಲ ಹಿಡ್ಕೊಂಡು ದಾನ ಮಾಡ್ತಾರೆ, ಗೊತ್ತಿರು ಕೃಷ್ಣಾರ್ಪಣ ಅಂತ ಹೇಳಬೇಕಾದ್ರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಎತ್ತಿನ ಬಾಲದಿಂದ ಚಿಕ್ಕ ಮಕ್ಕಳಿಗೆ ಮೂರು ಸರ್ತಿ ಗಂದು ಬಿಟ್ರೆ ಅವ್ರ ರೋಗವಾಸಿಯಾದ ಶಕ್ತಿ ಇದೆ ಅಂತ, ಅದಕ್ಕೆ ಪವಿತ್ರ. ಅದು ಗೋವಿನ ಬಾಲದಿಂದ ಏನಿತಿ ಅಂದ್ರೆ ಸ್ನಾನ ಆಗುತ್ತೆ ಅಂತ. ಒಂದು ಸ್ನಾನ ಆಪತ್ಕಾಲ ಸ್ನಾನ ಮಾಡೋ ಪದ್ಧತಿ ಅಂದ್ರೆ ಎತ್ತಿನ ಬಾಲ ನೆನ್ಕೊಂಡ್ಬಿಟ್ರೆ ಸ್ನಾನ ಬಿಡುತ್ತಂತೆ. ನಿತ್ಯ ಅಭ್ಯಾಸ ಮಾಡಬಾರದು ಅದನ್ನ, ಆಪತ್ಕಾಲಕ್ಕೆ ಮಾಡಬೇಕಷ್ಟೆ. ಬರೀ ಸ್ನಾನ ಆಯ್ತು ಅಂತೇಳಿ ಮಾಡ್ಕೊಂಡು ಬಂದ್ಬಿಡೋದಲ್ಲ, ಮತ್ತೆ ಆಪತ್ಕಾಲದ ಸ್ನಾನ, ಅರಿವಾರದ ಸ್ನಾನ ಆ ಚಿಕ್ಕ ಮಕ್ಕಳಿಗಂತೂ ಭಾರಿ ಶ್ರೇಷ್ಠವಾದದ್ದು. ಅದನ್ನ ಅಷ್ಟು ಪವಿತ್ರವಾದ ಎತ್ತಿನ ಬಾಲ. ಬಾಲ ಅಂಬುದು ಉಪಸಂಹಾರ ಇದ್ದಾಗೆ, ಉಪಸಂಹಾರ ಪ್ರಬಲ. ಧರ್ಮದ ಮುಖ ಹಿಡಿಬೇಡಿ, ಆಪಾತತ ಅರ್ಥ ಹಿಡಿಬೇಡಿ, ಅದರ ಅಂತರಾರ್ಥವನ್ನು ಗಮನಿಸಿ ಅಂತ ಅರ್ಥ. ಧರ್ಮದ ಸೂಕ್ಷ್ಮವನ್ನು ತಿಳ್ಕೊಂಡು ಆಚರಿಸಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನು ತಿಳಿದು ಆಚರಿಸಬೇಕು ಅಂತ ಪುರಂದರದಾಸರ ಮಾತು. ಅದಕ್ಕೆ ಸಮುದ್ರ ಮಥನ ಕಾಲಕ್ಕೆ ಮುಖ ಹಿಡಿತಾರೆ ದೈತ್ಯರು, ಬಾಲ ಹಿಡಿತಾರೆ ದೇವತೆಗಳು. ಬಾಲ ಅಂಬುದು ಉಪಸಂಹಾರದ ಸಂಕೇತ, ತಾತ್ಪರ್ಯದ ಸಂಕೇತ. ಧರ್ಮವನ್ನು ಅನುಷ್ಠಾನ ಮಾಡಿ, ಅರ್ಥವತ್ತಾಗಿ ಮಾಡಿ, ಯಾಂತ್ರಿಕವಾಗಿ ಮಾಡಬೇಡಿ ಎಂಬ ಸಂದೇಶವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಒಂದು ಕಡೆಗೆ ಕಥೆ, ಒಂದು ಕಡೆಗೆ ತತ್ವ. ಈಗ ಸುಮಧ್ವ ವಿಧವೇ ಶಾಸ್ತ್ರವಾದಾಗ ಮಧ್ವಾಚಾರ್ಯ ಗ್ರಂಥ ಎಂಥ ಶಾಸ್ತ್ರ ಆಗಬೇಕು? ಲೆಕ್ಕ ಹಾಕಿ ಅವರ ನಡೆಯೇ ಇಂಥ ಶಾಸ್ತ್ರವಾದರೆ ನುಡಿ ಎಂಥ ಶಾಸ್ತ್ರವಾಗಬಹುದು? ಆದ್ರಿಂದ ಆಚಾರ್ಯರ ಬಗ್ಗೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾತ ವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ರಮಾದೃಶೋ ಅಲ್ಪಬೋಧಾಹ. ಅದು ಮುಗಿಯಿತು. ಅವರಿಗೆ ಎಷ್ಟು ಸಂತೋಷವಾಯಿತಂತೆ ಆಚಾರ್ಯನ ಕಂಡಾಗ ಅಂದ್ರೆ, ಅವರು ಕಾಣದೇ ಇದ್ದಾಗ ಪ್ರಾಣ ಹೋದಾಗಾಗಿತ್ತು, ಅವರು ಬಂದಾಗ ಪ್ರಾಣ ಬಂದಾಗಾಯ್ತಂತೆ. ಆ ಒಗುವೆ ಪ್ರಾಣ ಸರಿಯಾಗಿ ಹೊಂದುತ್ತೆ. ಅದು ಒಂದು ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರು ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಕ್ಷು ನಷ್ಟಂಚ ನಂದನಮಿತಿ ಸ್ವಜನೋಶ್ಯ ಲಬ್ಧ್ವಾ ನಾಥಸ್ಯ ತಸ್ಯ ತಮನುಗ್ರಹ ಮೇವ ಮೇನೆ. ಮಗುವನ್ನು ಕಂಡಾಗ ಮತ್ತೆ ಚಿಂತನೆ ಮಾಡಿದ್ರಂತೆ, ಇದು ಅನಂತೇಶ್ವರನ ದಯೆ. ಮತ್ತೆ ಚಿಂತನೆ ಮಾಡುತ್ತಾರೆ, ಮಗುವನ್ನು ಕೊಟ್ಟಿದ್ದು ಅವನು, ಉಳಿಸಿದ್ದು ಅವನು. ಹೀಗೆ ಮಾತು ಮಾತಿಗೆ ದೇವರು ಚಿಂತನೆ ಮಾಡುತ್ತಾರೆ. ಮಧ್ವಾಚಾರ್ಯರ ಪ್ರಸಂಗ ಅಂದ್ರೆ ಮಾಧವನ ಸರ್ವೋತ್ತಮತ್ವದ ಅನುಸಂಧಾನಕ್ಕೆ ಕಾರಣವಾಗಲೇಬೇಕು ಎಂಬುದು ನಿದರ್ಶನ. ಅದು ಮತ್ತೊಂದು ದಿವಸ ಭಟ್ರು ಮನೆ ಮುಂದೆ ಕೂತಿದ್ದಾರೆ ಪಾಪ. ಅಟ್ಟತ್ತೆ ಸರಿಯಾಗಿ, ತಾಯಿ ವಾಸುದೇವ ಅಡಿ ಬಡಿಸ್ತಾ ಇದ್ದೇನೆ, ಕರೆದು ಬಾ ನಿಮ್ಮ ತಂದೆಯನ್ನು ಊಟಕ್ಕೆ ಅಂತ ಕರೆದು ತಕ್ಷಣ ಓಡಿ ಬಂದ್ರು ಆಚಾರ್ಯರು. ಅಪ್ಪ ಊಟಕ್ ಬಾ ಅಂತ ಕರೆದ್ರಂತೆ. ಎಂಥ ಆಶ್ಚರ್ಯ! ಲೀಲಾವಸಾನ ಸಮಯೇ ಸಹಸಾ ಕದಾಚಿತ್ ಆರ್ಯೋ ಮುನ ಅಭ್ಯವಹೃತಿಂ ಪ್ರತಿಚೋದ್ಯಮಾನಃ ರೋದ್ಧೈಷ ನೋಸ್ತಿ ಧನಿಕೋ ವೃಷವಿಕ್ರಯೀತಿ ಪ್ರೋವಾಚ ನಂದನ ಮುಖೇಂದು ಮವೇಕ್ಷ ಮಂದಂ. ಅಪ್ಪ ಊಟಕ್ ಬರಬೇಕಂತೆ. ತಕ್ಷಣ ಅವ್ರು ಹೇಳ್ತಾರೆ, ಮಗು ನಾನು ಊಟಕ್ ಬರಹಾಗಿಲ್ಲ ಅಂತ ಹೇಳಿದ್ರಂತೆ. ಯಾತಕ್ಕೆ ಅಂದ್ರೆ ನಮ್ಮ ಎತ್ತಿದೆಯಲ್ಲ ನೋಡಿ, ಎತ್ತಿನ ರೆಫರೆನ್ಸ್ ಕೊಡ್ತಾರೆ. ಎತ್ತಿದೆಯಲ್ಲ ಎತ್ತ, ನಮ್ಗೊಂದು ಸಮಸ್ಯೆ ಬಂದಿರ್ಬೇಕು ನಮ್ಗಾಗಲೇ. ಅಂತೂ ಬಡವರಂತೀರಿ ಎತ್ತಿಟ್ಬಿಟ್ಟಿದ್ರಲ್ಲ ಅಂತ ಕೇಳಿದ್ರೆ, ಎತ್ತು ಸಾಲ ಮಾಡಿ ತಗೊಂಡು ಎತ್ತು, ಪಾಪ ಅದು ಸಾಲ ಮಾಡಿ ತಗೊಂಡಿದ್ದೆ ಎತ್ತನ್ನ, ಆ ಧನಿಗನ ದುಡ್ಡೇ ಕೊಟ್ಟಿಲ್ಲ ಇನ್ನು ಕೂಡ. ಅವನು ಬಂದು ಕೂತಿದ್ದಾನೆ, ಅವನು ಊಟಕ್ಕೆ ಬಿಡ್ತಾ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ಅವನು ಕೂತಿದ್ದಾನೆ, ಧರಣಿ ಕೊಡೋ ಕಾನ್ಸೆಪ್ಟ್ ಇದೆ, ಧರಣಿ ಕೂತ ದುಡ್ಡು ಕೊಡೋತು ಹೋಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾನು. ಬಟ್ಟರೆ ಕೇಳಿಗೇಡ ಸಾಕಾಗಿರುತ್ತೆ ನನಗೆ, ನೀವು ಕೊಡೋವರೆಗೂ ಹೋಗೋದಿಲ್ಲ, ಧರಣಿ ಕೊಡೋ ಕಾನ್ಸೆಪ್ಟ್ ಕೂತ್ಕೊಂಡ್ಬಿಟ್ಟಿದ್ದಾನೆ ಮುಂದೆ, ಏನ್ ಮಾಡ್ಬೇಕೀಗ, ಆಗ ನಾನು ಬರಲಿಕ್ಕಾಗೋದಿಲ್ಲ ಅಂದ್ರಂತೆ. ಮಧ್ಯೇಹರ ಎಂಥ ಜ್ಞಾನಿಗಳು ಮಧ್ಯಗೇಹರು! ಅವರಿಗೆ ಕೊಡ್ಲಕ್ಕೆ ದುಡ್ಡಿಲ್ಲ, ಆದರೆ ಕೊಡೋ ಜವಾಬ್ದಾರಿ ಇದೆ ಅನ್ನೋ ಎಚ್ಚರಿಕೆ ಅವರಿಗಿದೆ. ಋಷವಿಕ್ರಯ ಇತಿ, ಋಣ ಇದೆ, ಆ ಋಣವನ್ನು ಕಳ್ಕೊಳ್ಳದೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರಂತೆ. ಎಂಥ ತತ್ವಾರ್ಥ ಅದು! ನಮಗೆ ಎಚ್ಚರ ಇರಬೇಕು. ಅಂತೂ ನಾ ಸಾಲ ಮಾಡಿಲ್ಲ ಪುಣ್ಯ, ತಕ್ಷಣ ಊಟಕ್ಕೆ ಹೋಗು ಅಂತ ತಿಳ್ಕೊಂಡು ಬಿಡ್ಬೇಡಿ. ಮತ್ತೆ ನಾವೆಲ್ಲ ಸಾಲ ಮಾಡಿದವರೇನೆ, ದೇವಋಣ, ಋಷಿಋಣ, ಪಿತೃಋಣ, ಭೂತಋಣ, ಎಷ್ಟು ಋಣ ನಮಗಿದೆ ಅಂತ ಹೇಳ್ತಾರೆ. ಐದು ಋಣ ನಮಗೆ ಪ್ರತಿನಿತ್ಯ ಇರುತ್ತಂತೆ. ಐದು ಋಣ ಸ್ಯಾಲ್ರಿ ಡಿಡಕ್ಷನ್ ಆಗ್ಬೇಕಲ್ಲ, ಲೋನ್ ಹೌಸ್ ಲೋನು ಆ ಲೋನು ಇವರು ಡಿಡಕ್ಷನ್ ಮಾಡ್ತಾರಲ್ಲ, ಮಂತ್ಲಿ ಸ್ಯಾಲ್ರಿ ಡಿಡಕ್ಟ್ ಮಾಡೋ ಪ್ರತಿನಿತ್ಯ ನಾವು ಸಾಲ ತೀರಿಸಬೇಕಂತೆ. ಪಂಚ ಮಹಾಯಜ್ಞವನ್ನು ಮಾಡಿ ಆಮೇಲೆ ಊಟ ಮಾಡಬೇಕಂತ ಮೊದಲು ಊಟ ಮಾಡಾಗಿಲ್ಲ ನಾವೀಗ. ಹಾಗೆ ಮಾಡಿದ್ರೆ ನಾವು ಮಧ್ವಿಜಯ ಕೇಳೋದಕ್ಕೆ ಅನರ್ಹರಾಗಿಬಿಡ್ತೇವೆ. ಋಣವನ್ನು ದಿವಸ ತೀರಿಸಿಕೊಂಡು ಸಾಯೋವರೆಗೂ ತೀರ್ತಾನೆ ಇರಬೇಕು ಋಣ ಇದು ಒಂದು. ಅದಕ್ಕೆ ಹೇಳ್ತಾರೆ, ನಾನು ಸಾಲ ತೀರಿಸ್ತಾ ಊಟ ಮಾಡೋದಿಲ್ಲ ಅಂದ್ರೆ ಒಂದೇ, ವೈಶ್ವದೇವಾದಿಗಳನ್ನು ಮಾಡಿದ್ರೆ ಊಟ ಮಾಡೋದಿಲ್ಲ ಅಂದ್ರೆ ಒಂದೇನೆ. ಆಚಾರ್ಯ ಏನ್ ಮಾಡಿದ್ರಂತಾಗ, ಇಂಥ ಮಾತು ಹೇಳಿದ್ರೆ ಆಚಾರ್ಯ ಬಿಡೋದಿಲ್ಲ ಕೈನ. ಅವರು ತಕ್ಷಣ ಆ ಧನಿಕನ ಕರೆದ್ರಂತೆ, ಬಾ ಅಂತ ಕರೆದ್ರಂತೆ. ಅವನು ಹೊರಟೇ ಬಿಡ್ತಾನೆ ಪ್ರಾಣ. ಅವರು ಕರೆದ್ರೆ ಯಾರು ಬೇಕಾದ್ರೂ ಬರಬೇಕು. ತಕ್ಷಣ ಹೊರಟನಂತೆ. ಅಲ್ಲೇ ದೊಡ್ಡ ಹುಣಸೆ ಮರ ಹತ್ರ ಹೋದ್ರಂತೆ, ಹುಣಸೆ ಬೀಜ ಸಾಕಷ್ಟು ಬಿದ್ದಿದ್ದು ತಗೊಂಡ್ರಂತೆ. ಬೋಸೆ ತಗೊಂಡ್ಬಿಟ್ಟು ಕೈಲಿ ಹಾಕಿದ್ರಂತೆ. ಬೀಜಾಂತರಾಣಿ ಕಿಲ ಕಾನಿಕಿ ದಾಶು ತಸ್ಮೈ ತಗೊಂತ ಹಾಕಿದ್ರಂತೆ. ಅವನು ಎಂಥ ಪುಣ್ಯಾತ್ಮ ಧನಿಕ! ಆದತ್ತ ತಾನಿ ಧನಿಕೋ ಬಹುಮಾನ ಪೂರ್ವಂ, ಅತ್ಯಂತ ಗೌರವದಿಂದ ಆ ಹುಣಸೆ ಬೀಜ ಕೈಲಿ ಇಸ್ಕೊಂಡು ಬಿಟ್ಟನಂತೆ. ಅದನ್ನು ಹೊರಟೇ ಬಿಟ್ಟನಂತೆ. ತಂದೆಗೆ ಸಮಾಧಾನ ಆಯ್ತು. ಅಂತೂ ಆ ತಂದೆ ದೀಕ್ಷೆ ನೋಡಿ, ನಮ್ಮವ್ರು ಏನ್ ಮಾಡೋದಿದ್ದು ಗೊತ್ತಾಗಬೇಕಾದ್ರೆ, ಕೂತರು ಊಟ ಮಾಡ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳ್ಬೋದಾಯ್ತಕ್ಕ. ಇಲ್ಲ ಕೂತರು ಊಟ ಮಾಡ್ಕೊಂಡು ಬರ್ತೇನೆ, ಮತ್ತೆ ಕಂಟಿನ್ಯೂ ಮಾಡಂತಕ್ಕ, ರಾತ್ರಿ ಊಟದವರೆಗೆ ಕೂಡಬಹುದು ಅಂತೇಳಿ. ಆದರೆ ವಿವೇಕ, ಇವನು ಕೂತಿದ್ದಾನೆ, ನಾನು ಹೋಗ್ಲಿಕ್ಕೆ ಬರೋದಿಲ್ಲ. ಆ ಕ್ಷಣಕ್ಕೆ ಆಗ ಆಯ್ತು, ಅವಳಿಗೆ ಎದ್ದರಂತೆ ಊಟ ಮುಗಿದೋಯ್ತು. ಮಧ್ಯೆ ಏರಿ ಬಹಳಷ್ಟು ಮನಸ್ಸಿಗೆ ವ್ಯಥೆ ಆಯ್ತು. ಪಾಪ, ಮತ್ತೆ ಆ ಧನಿಕ ಬರ್ತಾನೆ, ಮತ್ತೆ ಅವನು ಮನೆ ಬರಹಾಗ ಆಗಬಾರದು, ಎಷ್ಟು ಜವಾಬ್ದಾರಿ ಇದೆ ಪಾಪ ಅವ್ರಿಗೆ, ಇನ್ನೊಮ್ಮೆ ನಾ ಹೇಳಿಸ್ಕೋಬಾರದು, ಅಷ್ಟಲ್ಲೇ ಕೊಡಬೇಕು ಅಂತ ಏನೋ ಕಷ್ಟಪಟ್ಟು ಸ್ವಲ್ಪ ದುಡ್ಡು ಸಂಗ್ರಹ ಮಾಡಿದ್ರು, ಕೊಡ್ಲಿಕ್ಕೆ ಅಂತ ಹೋದ್ರು. ಈ ಗೊತ್ತಾಗೋದು ನಿಮ್ಮ ಮೊದಲ ಮಹಿಮೆ ಗೊತ್ತಾಗಿದ್ದಲ್ಲಿ, ಈ ಗೊತ್ತಾಗ್ತಾ ಇದೆ ಮಹಿಮೆ. ತಗೊಳ್ಳಪ್ಪ ನೀನು ದುಡ್ಡು ಅಂತ ಕೇಳಿದ್ರೆ ಹೇಳ್ತಾನೆ, ಭಟ್ರೆ ನಿಮ್ಮ ಮಗ ಅವತ್ತೇ ಕೊಟ್ಟನಲ್ಲ, ಲಬ್ಧಂ ಸುತಾದಿತ್ಯವದನ್ ದ್ವಿಜಪುಂಗವೇನ, ನಿಮ್ಮ ಮಗ ಅವತ್ತೇ ಕೊಟ್ಟುಬಿಟ್ಟಲ್ಲ, ಮತ್ತೆ ಕೊಡ್ಲಿಕ್ಕೆ ಬಂದ್ರಿ ಎಂದಂತೆ. ಆಗ ಶಾಕ್ ಆಯ್ತು ಇವರಿಗೆ, ಏನೋ ಮಗು ಕೊಟ್ಟಿದ್ದಾನೆ ಆಟಕ್ಕೆ ತಿಸ್ಕೊಂಡು ಹೋಗಿದ್ದಾನೆ ಅಂತ ತಿಳ್ಕೊಂಡ್ರೆ, ಹುಣಸೆ ಬೀಜ ಅವನಿಗೆ ಅಂಥ ಬೀಜ ಕಾಣಬೇಕಾ, ಚಿನ್ನದ ಬೀಜ ಕಂಡ ಕಾಣಬೇಕಾ? ಆಶ್ಚರ್ಯವಾಗೋಯ್ತಂತೆ. ಹೌದು, ಮತ್ತೇನು ಕೊಡಬೇಡಿ ಭಟ್ರೆ, ನೀವು ಹೋಗಿ ಅಂತ ಹೇಳಿಬಿಟ್ರಂತೆ. ಅರ್ಥ ಮಾಡ್ಕೋತಾರೆ, ಎಂಥ ಆಶ್ಚರ್ಯ! ಹುಣಸೆ ಬೀಜ ಕೊಟ್ರೆ ಅದು ಚಿನ್ನದ ಬೀಜ ಅಂತ ತಿಳ್ಕೊಂಡ್ಬಿಟ್ನಲ್ಲ, ಎಂಥ ಆಶ್ಚರ್ಯ! ಮಗು ಭಾರಿ ದೊಡ್ಡದು ಅಂತ ಆಗ ಅರ್ಥ ಮಾಡಿಕೊಂಡ್ರಂತೆ. ಆಚಾರ್ಯ ಮಹಿಮೆ ನೋಡಿ, ಅವರು ಹುಣಸೆ ಬೀಜ ಮೂಲದಲ್ಲಿ ಬರೀತಾರೆ ಬೀಜಾಂತರಾಣಿ ಅಷ್ಟೇ, ಏನೋ ಬೀಜ ಕೊಟ್ಟು ಅಂತ ಬರೀತಾರೆ. ಭಾವಪ್ರಕಾಶಿಗಳು ಬರೀತಾರೆ ತಿಂತ್ರಿಳಿ ಬೀಜಾಖ್ಯಾನಿ, ಹುಣಸೆ ಬೀಜವನ್ನು ಕೊಟ್ರು ಅಂತ ಅವರೇ ಬರೀತಾರೆ ನಾರಾಯಣ ಪಂಡಿತರೇನೆ. ಆಗ ನಮಗೆ ಅರ್ಥವಾಗ್ತದೆ, ಆಚಾರ್ಯರು ಕೊಟ್ಟ ಹುಣಸೆ ಬೀಜ ಅವನಿಗೆ ಅದ್ಭುತವಾದ ಮೋಕ್ಷ ಬೀಜವಾಯಿತು ಅಂತ ಬರೀತಾರೆ. ಮೋಕ್ಷಕ್ಕೆ ಬೀಜವಾಯಿತು, ಮುಂದೆ ದೊಡ್ಡ ಜ್ಞಾನಿಯಾಗಿ ಸದ್ಗತಿ ಹೊರಟೋಗ್ಬಿಟ್ಟನಂತ. ಅವನು ಗೋದಾನ ಮಾಡಿದ, ಅವನು ಸದ್ಗತಿ ಹೋದ. ಹುಣಸೆ ಬೀಜ ಇಸ್ಕೊಂಡ, ಇವನು ಸದ್ಗತಿ ಹೋದ. ಆಚಾರ್ಯರು ಕೊಟ್ಟ ಹುಣಸೆ ಬೀಜವನ್ನ ಅವನು ಇಸ್ಕೊಂಡು ಉದ್ಧಾರವಾದ. ಅದಕ್ಕೊಂದು ಅರ್ಥ ಇದೆ, ನಿತ್ಯಮಲ್ಲಿಕ ನೋಡಿದರೆ ಗೊತ್ತಾಗ್ತದೆ. ಆಚಾರ್ಯರ ಮಾತಲ್ಲಿ ಏನ್ ಗೊತ್ತಾಗಿದೆ ಗೊತ್ತಾ ಅವನಿಗೆ? ದುಡ್ಡು ಗಿಡ್ಡು ಅಂತ ಯಾಕಯ್ಯ ಸಾಯ್ತೀಯ, ತಗೋ ಅಂತ ಹುಣಸೆ ಬೀಜ ಕೊಟ್ರು. ಆಗ ಅರ್ಥ ಆಗಿರ್ಬೇಕು. ಯುಕ್ತಿಮಲ್ಲಿಕದಲ್ಲಿ ಬರೀತಾರೆ, ಗೃಹಣೀಯ ತಿಂತ್ರಿಣೀ ಶಾಖಾಂ ಶಿಗ್ರು ಶಾಖಾ ಗ್ರಹೇಣ ಕಿಂ. ಒಬ್ಬ ಮನುಷ್ಯ ಮೇಲ್ ಹತ್ತಬೇಕಾದ್ರೆ ನುಗ್ಗೆ ಗಿಡದ ರೆಂಬೆ ಹಿಡಿದು ಹತ್ತಬಾರದು, ಹುಣಸೆ ಗಿಡದ ರೆಂಬೆ ಹಿಡಿದು ಹತ್ತಬೇಕು ಅಂತ ಶಾಸ್ತ್ರ ವಾದಿರಾಜ ಸ್ವಾಮಿ ಬರೀತಾರೆ. ಮೇಲಕ್ಕೆ ಹೋಗಬೇಕಾದ್ರೆ ಹುಣಸೆ ಬೀಜದ ಅದು ತಿನ್ನಿದ್ರು ಪರವಾಗಿಲ್ಲ, ಒಳ್ಳೆ ಸ್ಟ್ರಾಂಗ್ ಇರ್ತದಂತೆ. ಹಿಡ್ಕೊಂಡ್ರೆ ಮೇಲಕ್ಕೆ ಹಚ್ಚಿ ಬಿಡ್ತೇವೆ ನಾವು. ನುಗ್ಗೆ ಗಿಡ ದಪ್ಪ ಇದ್ರೂ ಕೂಡ ಹಿಡ್ಕೊಂಡು ದಪ್ಪ ನಮ್ಮ ಮೇಲೆ ಬೀಳುತ್ತಂತದ್ದು. ವಾದಿರಾಜ ಸ್ವಾಮಿ ಬರೀತಾರೆ, ದುರ್ಮತ ಅಂದ್ರೆ ನುಗ್ಗೆ ಗಿಡದ ಬೀಜ, ನುಗ್ಗೆ ಗಿಡದ ರೆಂಬೆ ಇದ್ದಾಗೆ ನಮ್ಮ ಮೇಲೆ ಬೀಳುತ್ತೆ, ತಲೆ ಮೇಲೆ ಬೀಳುತ್ತೆ ಹುಷಾರು. ಮಧ್ವಶಾಸ್ತ್ರ ಅಂದ್ರೆ ಹುಣಸೆ ಬೀಜ ಇದ್ದಾಗೆ, ಹುಣಸೆ ಗಿಡ ಇದ್ದಾಗೆ ಹಿಡ್ಕೊಂಡ್ರೆ ಮೇಲಕ್ಕೆ ಹೋಗ್ಲಕ್ ಬರುತ್ತೆ, ವೈಕುಂಠದವರೆಗೂ ಹೋಗ್ಲಕ್ ಬರುತ್ತೆ, ಇಲ್ಲದ ಹೋದ್ರೆ ಅನ್ನದಮಸಿ ಬೀಳ್ಬೇಕಾಗುತ್ತೆ ಅಂತ ಅರ್ಥ. ಎಷ್ಟು ಕಲಾತ್ಮಕವಾಗಿ ವಾದಿರಾಜ ಸ್ವಾಮಿ ಅಲ್ಲಿ ಹೇಳಿದ್ದಾರೆ, ಅವರಿಗೆ ಸ್ಫೂರ್ತಿ ಕೊಟ್ಟಂತಹ ವಾಕ್ಯ ಈ ವಾಕ್ಯ ಇರಬೇಕು. ಅಂದ್ರೆ ತಿಂತ್ರಿಣಿ ಶಾಖ ಹಿಡಿಬೇಕೆ ಹೊರತು ನಿಗ್ರಹ ಶಾಖ ಹಿಡಿಬಾರದು. ಅದರ ಅರ್ಥ ಇಷ್ಟೇ, ಹುಣಸೆ ಬೀಜ ಗಟ್ಟಿ ಗಟ್ಟಿಯಾದ ಸಾಧನೆ ಮಾಡಬೇಕೆ ಹೊರತು ಟೊಳ್ಳು ಸಾಧನೆ ಮಾಡಬಾರದು ಅಂತ ಅರ್ಥ. ಹಣ ಗಿಣ ಎಲ್ಲ ಟೊಳ್ಳು, ಗಟ್ಟಿಯಾದದ್ದು ಜ್ಞಾನ ಅನ್ನೋ ಸೂಚನೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅವನಿಗೆ ಅರ್ಥ ಆಗಿದೆ, ಯೋಗ್ಯ ಜೀವವನು ಇದೆಲ್ಲ ಅವನಿಗೆ ತಿಳಿಯುತ್ತಾ ಅಂತ ಕೇಳಿದರೆ, ಆಚಾರ್ಯ ತಿಳಿಸ್ಲಕ್ಕೆ ಹೋದ್ರೆ ಯಾರಿಗೆ ತಿಳಿಯೋದಿಲ್ಲ? ಆಚಾರ್ಯ ತಿಳಿಸಬಾರ್ದ್ರೆ ಯಾರಿಗೆ ತಿಳಿಯುತ್ತೆ? ಈ ಮಧ್ಯೆ ಆಚಾರ್ಯರು ತಿಳಿಸ್ಲಕ್ಕೆ ಹೊರಟ್ರೆ ಯಾರಿಗೆ ಬೇಕಾದ್ರೆ ತಿಳಿಯುತ್ತೆ. ಭಾರತೀಯರವನ ಮುಖ್ಯ ಪ್ರಾಣ ಅವರು, ಅವರು ಜ್ಞಾನ ಕೊಟ್ಟರೆ ಒಳಗೇನೆ ಆನ್ ಮಾಡ್ತಾರೆ ಸ್ವಿಚ್ನ. ಅವನಿಗೆ ಅರ್ಥ ಆಯ್ತು, ದೊಡ್ಡ ವಿರಕ್ತನಾದ, ದೊಡ್ಡ ಜ್ಞಾನಿಯಾದ, ಸದ್ಗತಿ ಹೊರಟೋದ. ಇದು ಬರೀ ಕಥೆಯಲ್ಲ. ಇವತ್ತು ಉಡುಪಿ ಪಾಜಕದ ಹತ್ರ ಒಬ್ರು ಮನೆ ತೋರಿಸ್ತಾರೆ, ಅಲ್ಲಿವರು ತೋರಿಸ್ತಾರೆ, ಆ ಶ್ರೀಮಂತನ ಮನೆಯವರು ಇನ್ನೂ ಮನೆತನ ಉಳ್ಕೊಂಡಿದೆ. ಅದು ಬಹಳ ಆಶ್ಚರ್ಯ. ಅವತ್ತಿನ ಶ್ರೀ ರಾಜಮಹಾರಾಜ ಮನೆತನ ಉಳ್ಕೊಂಡಿಲ್ಲ, ಆಚಾರ್ಯ ಕೈಯಿಂದ ಹುಣಸೆ ಬೀಜ ತಿಳ್ಕೊಂಡು ಒಂದು ಮನೆ ಇನ್ನೂ ಉಳ್ಕೊಂಡಿದೆ, ಹಾಗೇನೆ ಉಳ್ಕೊಂಡಿದೆ. ಅವ್ರು ಭಾರಿ ಶ್ರೀಮಂತರಾಗಿದ್ದಾರೆ ಇನ್ನಷ್ಟೇ. ಅವತ್ತು ಯಾವ ಆಚಾರ್ಯ ಕೊಟ್ಟ ಹುಣಸೆ ಬೀಜ ಅವ್ರ ವಂಶ ಪಾರಂಪರೆ ಜಾಸ್ತಿ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ. ಇವತ್ತಿಗೂ ಭಾರಿ ಶ್ರೀಮಂತ. ಹಿಂದೆ ನಾವು ಪಾಜಕ ಕ್ಷೇತ್ರದಲ್ಲಿ ವಾಸುದೇವ ತೀರ್ಥವನ್ನ ಜೀರ್ಣೋದ್ಧಾರ ಮಾಡಬೇಕು ಸಮಿತಿ ಮಾಡಿದಾಗ ಆರಂಭಕ್ಕೆ ಭಾರಿ ಕಷ್ಟ ಆಯಿತು. ಎಲ್ಲ 50 ಸಾವಿರ ಕೊಡೋಕ್ಕೂ ಯಾರೋ ತಯಾರಿರಲಿಲ್ಲ, 100 ರೂಪಾಯಿ 20 ರೂಪಾಯಿ ಕೊಡೋದಕ್ಕೂ ತಯಾರಿರಲಿಲ್ಲ ಜನಗಳು. ಅದು ಆಗಿನ ಕಾಲಕ್ಕೆ 3.5 ಲಕ್ಷ ರೂಪಾಯಿ ಬಜೆಟ್ ಇತ್ತು. ಹೇಗೆ ಮಾಡಬೇಕು ಅಂತ ಹೋದ್ರೆ ಆಗ ದಲಿತನ ಕಿವಿ ಬಿತ್ತು. ಅವನೊಬ್ರು 80 ಸಾವಿರ ರೂಪಾಯಿ ಕಳಿಸಿಕೊಟ್ಟ ತಕ್ಷಣ, ಬಾಂಬೆಯಲ್ಲಿ ಎಲ್ಲ ವಂಶದವರು ಇದ್ದಾರಂತೆ, ತಕ್ಷಣ 80 ಸಾವಿರ ಕಳಿಸಿ. ಈಗ ಅದು ಕೋಟ್ಯಂತರ ಕೆಲಸ ಆಗಿದೆ ಬಿಡಿ. ಅದು ಆಗ ಆ ಕಾಲದಲ್ಲಿ ಅಷ್ಟು ಇದಾಗಿ ಬಂತು. ಯಾತಕ್ಕೆ ಹೇಳಿದ್ದು ಅಂದ್ರೆ, ಆ ಆಚಾರ್ಯರಿಗೆ ಸೇವೆ ಮಾಡಿದ ಫಲ ಇವತ್ತು 800 ವರ್ಷ ಆಗೋಗಿದೆ, ಇನ್ನೂ ಸುಖವಾಗಿದ್ದಾನೆ. ಈ ನಮಗೆ ಗೊತ್ತಾಗ್ತದೆ, ಆಚಾರ್ಯಗೋಸ್ಕರ ಏನು ಮಾಡ್ತೇವೆ ನಾವು ಅದೆಂದು ವ್ಯರ್ಥ ಆಗೋದೇ ಇಲ್ಲ. ಒಂದು ಸಾರಸ್ಯ ನೋಡಿ, ಅವರು ಕೊಟ್ಟಿದ್ದು ಹುಣಸೆ ಬೀಜ, ಅವರನ್ನು ತಲೆ ಮೇಲೆ ಇಟ್ಕೊಂಡು ಆನಂದ ಪಟ್ಟು ಬಿಟ್ಟ. ನಮಗೊಂದು ಹುಣಸೆ ಬೀಜ ಕೊಟ್ಟರೆ ಅಂತ ನಾವು ಅಂದ್ಕೊಂಡ್ರೆ, ಆಚಾರ್ಯ ಹುಣಸೆ ಬೀಜ ಕೊಟ್ಟಿಲ್ಲ, ನಮಗೆ ಸುವರ್ಣ ಬೀಜ ಕೊಟ್ಟಿದ್ದಾರೆ ಗೊತ್ತಾ ನಮಗೆಲ್ಲ ಕೂಡ. ಆ ಸರ್ವಮೂಲ ಗ್ರಂಥಗಳು ಅಂದ್ರೆ ಒಂದೊಂದು ಸುವರ್ಣ ಬೀಜಗಳು, ಸುವರ್ಣ ನಿರ್ದೋಷ ಶಬ್ದ ಆಗಮಃ, ಅದು ನಮ್ಗೆ ಹುಣಸೆ ಬೀಜ ಕಂಡ ಕಾಣ್ತಾ ಇದ್ದು ಬಹಳ ಆಶ್ಚರ್ಯ ಆಯ್ತು. ಅಂತ ಅವನು ಪುಣ್ಯಾರ್ಥ ಹುಣಸೆ ಬೀಜ ಚಿನ್ನದ ಬೀಜ ಕಂಡ ಕಾಣಿಸ್ತು, ನಮಗೆ ಚಿನ್ನದ ಬೀಜ ಹುಣಸೆ ಬೀಜ ಕಂಡ ಕಾಣಿಸ್ತಾ ಇದೆ. ಇವತ್ತು ಇಲ್ಲದೆ ಶಾಸ್ತ್ರಗಳು ಯಾರು ಬಿಡ್ತಿದ್ರಾ? ಇವತ್ತು ಮಧ್ವಶಾಸ್ತ್ರ ಅಂದ್ರೆ ಓದ್ಲಿಕ್ಕೆ ಏನ್ ಇನ್ಸೆಂಟಿವ್ ಕೊಟ್ಟರು ಕೊಡೋದು ಬರೋದಿಲ್ಲ ಜನ. ನೀವೇ ಇಟ್ಕೊಂಡು ನಮಗೆ ಬೇಕಾಗಿಲ್ಲ ಅನ್ನೋ ಕಾಲ ಬಂದಿದೆ. ಮಹಿಮೇನೆ ಗೊತ್ತಿಲ್ಲ, ಸಾರಾಸಾರ ವಿವೇಕನೇ ಇಲ್ಲ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ನಮ್ಮ ಮಕ್ಕಳನ್ನು ಕಂಪ್ಯೂಟರ್ ಮಾಡಿಸ್ತೇವೆ, 1 ಲಕ್ಷ ಸಂಬಳ, 2 ಲಕ್ಷ ಸಂಬಳ, ನೀವು ಯಾವ ಲಕ್ಷಕ್ಕೆ ಬರುತ್ತೆ ನಾಳೆ ನಿಮಗೆ? ಅದೆಲ್ಲ ಕೂಡ ಅದೆಲ್ಲ ಬದುಕಲಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿಯುತ್ತೆ. ಉಳಿದು ದೇವರಾಣೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೊಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ಇದನ್ನ ಯಾಕೆ ಕೊಡಿಸ್ಬಾರ್ದು? ಇಷ್ಟಾದ್ರೂ ಕೂಡ ಕೊನೆಗೆ ಒಂದು ದ್ವಾದಶಸ್ತೋತ್ರ ಕಲೆ, ವಿಷ್ಣು ಸಹಸ್ರ ಮೂಲಯ ಅಂತ ಹೇಳಿದ್ರೆ ನಾಳೆ ಅದೆಲ್ಲ ಹೋಗುತ್ತೆ. ಉಳಿಯದಿದ್ದು ಒಂದೇ ಅಂತ್ಯಕಾಲಕ್ಕೆ ಅವನಿಗೆ ಯಾವುದು ಬರೋದಿಲ್ಲ. ಜೊತೆಗೆ ಶರಣ ಹೊಕ್ಕೆನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಆಚಾರ್ಯರು ಹೇಳಿದ ಶಾಸ್ತ್ರದಂತೆ ಯಾವುದು ಹಿಂದೆ ಬರೋದಿಲ್ಲ. ಏನು ಬರುವುದೋ ಸಂಗಡ ಏನು ಬರುವುದೋ ಅಂತ ಶಾಸ್ತ್ರ ಹೇಳುತ್ತದೆ. ಇವತ್ತು ನಮಗೆ ಗೊತ್ತಿಲ್ಲ, ಮಕ್ಕಳಿಗೆ ಹೇಳ್ತಾನೆ ಮನುಷ್ಯ. ಅವನಿಗೆ ಹೇಳಬೇಕು, ಹೇಳಬೇಕಾದ್ರೆ ಇದು ಒಂದೇ ದಾರಿ. ಆಗ ಮಕ್ಕಳು ನಿಜವಾಗ್ಲೂ ನೆನೆಸ್ತಾರೆ, ನಶ್ವರವಾದದ್ದು ಹೊಟ್ಟೆಗೆ, ಶಾಶ್ವತವಾದದ್ದು ತಲೆಗೆ ಅಂತ ಹೇಳುತ್ತಾರೆ. ಶಾಶ್ವತವಾದದ್ದು ತಲೆಗೆ ಇರಬೇಕು, ಇಲ್ಲದ ಹೋದ್ರೆ ಬೆನ್ನಿ ಹಿಂದಿಂದ ಹೋಗ್ತಾರೆ ಅಷ್ಟೇ. ಎಷ್ಟು ಜನ ಮಾಧುರ್ ಹೋಗಿದ್ರು ಅಲ್ಲಿ, ಅದು ಆಶ್ಚರ್ಯ ನಮಗೆ. ಆ 3 ಲಕ್ಷಾಂತರ ಜನದಲ್ಲಿ ಮಾಧುರ್ ಹೋಗಿದ್ರೆ ಅದಕ್ಕಿಂತ ದೊಡ್ಡ ಆಭಾಸ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ನಾ ಶಾಸ್ತ್ರ ಎತ್ತಕ್ಕೆ ಕೇಳಬೇಕು ಅಂದ್ರೆ ಅವ್ರು ವೈಕುಂಠಕ್ಕೆ ಹೋಗ್ಲಿ ಬಿಡ್ಲಿ, ಬೆನ್ನಿ ಹಿಂದಂತವ್ರು ಹಿಂದಾಗೂ ಹೋಗಬಾರ್ದು ಕೊನೆ ಪಕ್ಷ. ಅದಕ್ಕಾದ್ರೂ ಶಾಸ್ತ್ರ ಹೇಳಬೇಕು. ಕಂಡು ಕಂಡ ಬಾಬಾಗಳು ಬಂದು ಕೈ ಚಾಚಾಗಬಾರದು. ಮಕ್ಕಳು ನಿಜವಾಗ್ಲೂ ಕೂಡ ತನ್ನ ಮನೆಯ ಮಗ ಭಿಕ್ಷೆ ಬಿಡಿದ ಸಂಕಟ ಆಗುತ್ತೆ ಯೋಚನೆ ಮಾಡಿ. ನಮ್ಮ ಮಕ್ಕಳು ಭಿಕ್ಷೆ ಬಿಡ್ತಿದ್ರೆ ನಮ್ಮ ಪ್ರಾಣ ಹೋದಾಗಾಗೋದಿಲ್ಲ. ಇವತ್ತು ಕಂಡವ್ರು ಬಂದು ಕೈ ಚಾಯ್ತಾರೆ, ಮಾಧ್ಯರಿಗೆ ದೊಡ್ಡ ಅವಮಾನ ಆದ ಬಂದು. ಯಾರು ಜಗತ್ತಿನ ಯುವರಾಜರು? ಮಧ್ವಾಚಾರ್ಯರು. ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೇಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ. ಅಂಥವರ ಶಿಷ್ಯರಾಗಿ ಕಂಡವ್ರು ಬಂದು ಕೈ ಚಾಚದ ಆ ಕೆಲಸ ಮಾಡಬಾರದು ಅಂತಿದ್ರೆ ಮಕ್ಕಳಿಗೆ ಕಲಿಯುಗ ಬಹಳ ದೊಡ್ಡ ಯುಗ. ಬಹಳ ಹೇಳ್ತಾರೆ, ಸ್ವಲ್ಪ ಹೇಳ್ಕೊಟ್ರೆ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಹೇಳ್ಕೊಡೋದ್ರಲ್ಲಿ ದೀಕ್ಷೆ ಇಟ್ಕೊಂಡ್ರೆ ಕಷ್ಟ ಆಗ್ತದೆ ಅಷ್ಟೇ. ಸ್ವಲ್ಪ ಆದ್ರೂ ಕೂಡ ಹೇಳ್ಕೊಟ್ರೆ, ನಾ ಹಾಗೆಲ್ಲ ಹೇಳ್ತಿರ್ತೇನೆ, ಏನು ದಿವಸ ಏನ್ ಹೇಳ್ಬೇಡಿ ನಿಮ್ ಹುಡುಗರಿಗೆ, ಎಂದೋ ಜನ್ಮದಲ್ಲಿ ಒಂದ್ಸಲ ಮಧು ವಿಜಯ ಕೇಳಿಸಿ ಸಾಕು. ಎಂದೋ ಒಂದ್ಸಲ ಒಂದು ವಾರ ಕಂಪಲ್ಸರಿ ಕುತ್ಕೊಂಡ್ ಬಿಡ್ಲಿ. ಒಂದ್ ವಾರ ಅಷ್ಟೇ ತಾರೆ, ಅದು ಸಾಗಿ 24 ತಾಸಿನ ಕೂಡ ಸಾಗಿ ಒಂದೊಂದುವರೆ ಗಂಟೆ ಅಷ್ಟೇನೆ. ಸುಮ್ಮನೆ ಕುತ್ಕೊಳ್ಳಿ, ಅವ್ರಿಗೆ ಬೇಕಾದ್ರೆ 1,000 ರೂಪಾಯಿ ಏನೋ ಇನ್ಸೆಂಟಿವ್ ಕೊಟ್ಬಿಡಿ. ಆದ್ರೆ 1,000 ರೂಪಾಯಿ ಇನ್ಸೆಂಟಿವ್ ಎಲ್ಲೋ ಹೋಗುತ್ತೆ, ಇವ್ನು ತಲೆಯಲ್ಲಿ ಕೇಳಿರ್ತಾನಲ್ಲ, ಇದು ಜನ್ಮ ಪೂರ್ತಿ ಕಾಪಾಡುತ್ತಾನ. ಇಂಥವ್ರು ಯಾರೋ ಬಂದಾಗ ಛೇ ನಮ್ಮ ಮಧ್ವಾಚಾರ್ಯದ ಯಾರೋ ಇಲ್ಲ ಅಂತ ಭಾವನೆ ಬಂದ್ಬಿಡುತ್ತೆ ಅವನಿಗೆ. ಇವತ್ತು ನಮ್ಮ ಜನಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ನಮ್ಮಲ್ಲಿ ಜನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಂಥವ್ರು ಎಲ್ಲೂ ಇಲ್ಲ ಅಂತ ತಿಳ್ಕೊಳ್ಳಾಗಬೇಕು ಜನಗಳು. ಮಧ್ವಾಚಾರ್ಯರಂಥವ್ರು, ವಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳಂಥವ್ರು ನಮ್ಮ ಬೇರೆ ಯಾವ ಮತ ಹುಡುಕಿದ್ರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಬಂದ್ರೆ ಆಗ ನಮಗೆ ಮಾಧ್ವರಾಗಿದ್ದು ಸಾರ್ಥಕ ಆಗ್ತದೆ. ಅದು ನಮ್ಮಲ್ಲಿ ಇಲ್ಲ ಅಂಬುದೇ ದುರಂತ. ಆ ಧನಿಕ ವೈಶ್ಯ ಉಂಟು, ವೈಶ್ಯ ಉದ್ಧಾರವಾಗ್ತಾರೆ. ಮಧ್ವಾಚಾರ ಸಿದ್ಧಾಂತ ಒಂದು ಕೋಮಿನ ಸಿದ್ಧಾಂತ ಅಲ್ಲ, ಅದು ವಿಶ್ವದ ಸಿದ್ಧಾಂತ, ಜಗತ್ತಿನ ಸಿದ್ಧಾಂತ, ಎಲ್ಲ ವರ್ಣಾಶ್ರಮದವರಿಗೂ ಒಳ್ಳೆ ಸಿದ್ಧಾಂತ. ಇಂಥ ಅನೇಕ ಮಹಿಳೆಗಳನ್ನು ತೋರಿಸ್ತಾ ಇದ್ದಾರೆ. ಒಂದು ದಿವಸ ಏನಾಯ್ತಂತೆ, ಮದುವೆ ಮನೆಗೆ ಅಂತ ಹೊರಟು, ಹಾಗೂ ಮದುವೆ ಸೀಸನ್ ಎಷ್ಟೋ ಜನ ಹೋಗ್ತಾರಲ್ಲ, ಬದ್ದೇ ಭಟ್ರು ಅವರು ಹೊರಟರು. ಪಾಪ ವಾಸುದೇವನನ್ನು ಕರ್ಕೊಂಡು ಹೊರಟರು. ಹೊರಟು ಜನ ಸ್ವಜನ ತಾಪ ಗಮ ಆಗಮ ಸಂಗಮ ಸ್ವಭಾ ಸಭಾ ಜನ ಪೂರ್ವಕ ಸಂಭ್ರಮೇ ಅವಿದುಷಿ ಜನನೀತಿ ಸಬಾಲಕಃ ಸರಳತಃ ರಣತಃ ಗೃಹ ನೀರ್ಯವು ಅಂತ ಹೇಳಿಬಿಡ್ತಾರೆ. ಬಹಳ ಆಶ್ಚರ್ಯ ಅಂದರೆ ದೊಡ್ಡ ಗಜಿಬಿಜಿಯೋ ಮದುವೆ ಮನೆ ಅಂದ್ರೆ ಗೊತ್ತಲ್ಲ, ಗಜಿಬಿಜಿಯೋ ಗಜಿಬಿಜಿ ಎಲ್ಲ ಸೇರ್ಕೊ ಸಜನತ ಅಪಗಮ ಆಗಮ ಸಭಾಜಿತ ಪೂರ್ವಕ ಸಂಭ್ರಮೇ. ನೀವು ಬಂದ್ರ ಎಲ್ಲಿ ಬಂದ್ರಿ ಯಾವಾಗ ಇದೆ ಏನು ಇದ್ದಿದ್ದು ಹರಟೆ ಇನ್ನೇ ಜರುತ್ತೀರಿ, ಶಾಸ್ತ್ರ ಹರಿದೇವ ಪರವನ್ನು ಇರೋದಿಲ್ಲ. ಆದ್ರಿಂದ ಬರೀ ಹರಟೆ ಹೊಡಿತಾ ಇದ್ರು. ತಂದೆ ತಾಯಿ ಎಲ್ಲೋ ಆ ಕಡೆ ನೋಡ್ತಾ ಇದ್ದಾರೆ. ಆಚಾರ ನೋಡಿದ್ರಂತೆ, ನನ್ನ ಕೆಲಸ ಏನೂ ಇಲ್ಲ ಅಂತ ತಿಳ್ಕೊಂಡ್ರಂತೆ. ಅವಿದುಷಿ ಜನನಿ, ಅಪ್ಪ ಅಮ್ಮ ನನ್ನ ನೋಡ್ತಾ ಇಲ್ಲ, ಇನ್ನಿದ್ದು ಉಪಯೋಗ ಇಲ್ಲ ಅಂತ ಬೆಲ್ಲಗಲ್ಲ ಶರಣತಃ ರಣತಃ ಮನೆಯಿಂದ ಹೊರಗೆ ಹೊರಟೇ ಬಿಟ್ಟರು. ಹೊರಟವರು ನೋಡ್ತಾರೆ ಯಥಾ ಪ್ರಕಾರ ಸಿಗ್ತಾ ಇಲ್ಲ ಮಗು, ಸ್ವಲ್ಪತ್ತಿ ಗಮನ ಬಂತು, ನೋಡ್ತಾರೆ ಸಿಗ್ತಾನೆ ಇಲ್ಲ. ಆಚಾರ ತತ್ವ ತೋರಿಸ್ತಾರೆ, ಮದುವೆ ಗೆದುವೆ ಅಂತ ಗಲಾಟೆ ಮಾಡಿಕೊಂಡ್ರೆ ಜ್ಞಾನ ಉಳಿಯೋದಿಲ್ಲ ಅಂತ ಅರ್ಥ. ಅದಕ್ಕೆ 12 ವರ್ಷ ಕಷ್ಟಪಟ್ಟು ತಪಸ್ ಮಾಡಿದ್ದಾರೆ, ಮದುವೆಗೆ ಅಂತ ಹೋದ್ರು ಆಚಾರ ದೂರ ಹೊರಟುಬಿಟ್ರು. ಅದಕ್ಕೆ 12 ವರ್ಷ ಶಾಸ್ತ್ರಾಧ್ಯಯನ ಮಾಡಿದ್ರೆ ಶಾಸ್ತ್ರ ಬಂದಿರ್ತದೆ, ಅದನ್ನು ಉಳಿಸ್ಕೋಬೇಕೆ ಹೊರತು ಲೌಕಿಕ ಎಂಗೇಜ್ಮೆಂಟ್ ಭಾರಿ ಜಾಸ್ತಿ ಆಯಿತು ಅಂತ ಕೇಳಿದ್ರೆ ನಮ್ಮ ಜ್ಞಾನ ಬಿಟ್ಟು ಹೋಗ್ತದೆ ಅಂತ ಅರ್ಥ. ಆ ಜ್ಞಾನ ನಮ್ಮಿಂದ ದೂರ ಆಗಿಬಿಡುತ್ತೆ. ಮನೆಯಿಂದ ಆಚಾರ ದೂರ ಹೊರಟರು, ಮನಸ್ಸಿನಿಂದ ಶಾಸ್ತ್ರ ದೂರ ಹೋಗ್ತದೆ ಅಂತ ಹೇಳಿದ್ದಾರೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಮದುವೆ ಹೋಗಬಾರದು ಅಂತ ಅರ್ಥ ಅಲ್ಲ, ಅಲ್ಲಿ ಹೋಗಿ ಜ್ಞಾನ ಮರೆಯಷ್ಟು ಹೋಗಬಾರದು ಅಂತ ಅರ್ಥ. ಎಷ್ಟೋ ಅಷ್ಟೇ ಮದುವೆ ಹೋದ ಬಂದ ಅಷ್ಟೇ ಹೊರತು ಏನ್ ಮೂರ್ದು ಸಲ್ಲೆ ಕೂತಿರ್ತಾನೆ ಹೋಗ್ಬಿಟ್ಟು, ಬೇರೆ ದಬ್ಬವರೆಗೂ ಹೋಗೋದಿಲ್ಲ, ಬಂದ ಛತ್ರನ ಖಾಲಿ ಮಾಡೋವರೆಗೂ ಬಿಡೋದಿಲ್ಲ ಹೋದವ್ರು. ಮೊದಲನೇ ಕಾಫಿ ಏನ್ ಹೇಳಿದ್ರು ಲಾಸ್ಟ್ ಸೆಂಡ್ ಆಫ್ವರೆಗೂ ಕುಡಿಬೇಕು ಅವಳು. ಇದೆಲ್ಲ ಯಾತಕ್ಕೆ ಬೇಕು? ಎಷ್ಟೋ ಅಷ್ಟು ಬಾಂಧವ್ಯ, ಎಷ್ಟೋ ಅಷ್ಟೇ. ಅಷ್ಟು ಮಾಡಿಕೊಂಡ್ರೆ ಇಹನೂ ಆಗ್ತದೆ ಪರನೂ ಆಗ್ತದೆ. ಆಚಾರ ಆಮೇಲೆ ನೋಡಿದ್ರು ಮಗು ಕಾಣ್ತಾ ಇಲ್ಲ. ತಕ್ಷಣ ಹೊರಟ್ರಂತೆ, ಹುಡ್ಕೊಂಡು ಹೋಗ್ತಾರೆ. ದಾರಿಯೊಳಗೆ ಜನ ಬರ್ತಿದ್ದಾರೆ, ಅದು ಭಟ್ರು ಭಾರಿ ಬುದ್ಧಿವಂತರು. ಇಷ್ಟು ಮನೆಯೊಳಗೆ ಹುಡುಗ ಟೈಮ್ ವೇಸ್ಟ್ ಮಾಡಲಿಲ್ಲ. 1 ವರ್ಷದ ಮಗುನೇ ಊರೆಲ್ಲ ಸುತ್ತಿ ಬಂದಿತ್ತು ಕಾಡಿಗೆ ಹೋಗಿಬಿಟ್ಟು, ಈ 3 ವರ್ಷ ಬೇರೆ ಆಗಲೇ. ಈಗ ಅಂದ್ಮೇಲೆ ಇನ್ನು ಭಾರಿ ದೂರ ಹೋಗಿದ್ದು ಅರ್ಥ ಆಯ್ತಂತಾಗಲೇ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಜೋರ ಮನೆಯಿಂದ ಹೊರಗೆ ಹೊರಟ್ಬಿಡ್ತಾರೆ ದೂರನೇ. ದಾರಿ ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಾಗ ಏನು ಕೇಳಿರಬಹುದು ಅಂದ್ರೆ ಪುರಂದ್ರದಾಸ ಬರೀತಾರೆ, ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ. ದಾಸರಿಗೆ ಇಂತಹ ಸಮಯದಲ್ಲಿ ಪೂರ್ತಿ ಬಂದಿರಬೇಕ ಮಾತದು. ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನೇ ಆಗಿರೋದು ಮಗು. ಆಗ ಜನಗಳೆಲ್ಲ ಹೇಳಿದ್ರಂತೆ, ಹೇಗಿತ್ತು ನಿಮ್ ಕೂಸು, ಇಷ್ಟಿತ್ತ ಅಷ್ಟಿತ್ತ ಹೀಗಿತ್ತ, ನೋಡಕ್ ಭಾರಿ ಚೆನ್ನಾಗಿತ್ತ, ನಾವು ಕಂಡ್ವಿ ಅಂತ ಹೇಳಿದ್ದಾರೆ. ಜನ ಸದಾಗತಿ ಸೂಚಿತ ವರ್ತಮಾನ. ಹೌದು ಹೌದು ಕಂಡ್ವಿ ನಾವು. ಏನಂತ ಕಂಡ ಏನ್ ಮಾಡಿದ್ರ ಕೇಳಿದ್ವಿ ಅಂತ ಹೇಳಿದ್ದಾರೆ. ನೋಡು ಮಗು ಚಿಕ್ಕವನು, ಹಾಗೆಲ್ಲ ನೀನು ಹೋಗಬಾರದು. ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ, ನಿನ್ನ ಬಂದು ಬಿಟ್ಟು ಹೋಗಬಾರ ಅಂತ ಕೇಳಿದ್ರೆ ಮಗು ಏನ್ ಮಾಡ್ತು ಅಂತ ಕೇಳುತ್ತಾರೆ. ಸ್ಮಿತ ಮನಾಕುಲ ಉತ್ತರ ಮಾತನೋ, ಮಗು ಒಂದ್ಸರಿ ನಕ್ಕು ಬಿಡ್ತು ಅಂತ ಹೇಳಿಬಿಡ್ತಾರೆ. ನಕ್ಕರೆ ಐ ಎಂ ಸೇಫ್, ಯಾಕೆ ತಲೆ ಕಲಿಸ್ಕೋತೀರಿ ಅಂತ ಅರ್ಥ. ತಕ್ಷಣ ಬಂದು ಬಿಟ್ರಂತೇವ್ರು ಆಚಾರ ಮಾತು, ಮಗು ಸ್ಮಿತ ಮನಾಕುಲ ಉತ್ತರ ಮಾತನೋತ್, ನಕ್ಕರಂತೆ ಮಗುಳಾಗಿ ಬೀರಿದ್ರಂತೆ, ಇಷ್ಟೇ ಸಾಕು ಮಗು, ನಿಮ್ದೇ ಮಗು ಇರಬೇಕು ಅಂದ್ರಂತೆ. 3 ವರ್ಷ ತಕ್ಷಣ ಹೋಗ್ತಾರೆ. ಎಷ್ಟು ಫಾಸ್ಟ್ ಆಗಿ ಹೋಗಿರ್ಬೇಕು ಆಚಾರ್ಯ, ದೊಡ್ಡವರು ಇವರು ಪಾಪ. ಅಷ್ಟೊತ್ತಿಗೆ ಆಚಾರ ಮುಂದೆ ಹೋಗಿ ಆಗಿದೆ. ಕೊಡೆ ಹುಡುಕೊಂಡು ಹುಡ್ಕೊಂಡು ಹೋದ್ರೆ ಉಡುಪಿಯಲ್ಲಿ ಅನಂತೇಶ್ವರ ನಮಸ್ಕಾರ ಮಾಡ್ತಾ ಇದ್ದಾರೆ ಆಚಾರ್ಯ. ಆಚಾರ್ಯರು ಹಿಡ್ಕೊಂಡು ಇವರು ಹೋದ್ರು, ಹೋಗಿದ್ದಕ್ಕೆ ಅನಂತೇಶ್ವರ ಹತ್ರ ಆಚಾರ್ಯ ಮಗನ್ನ ಕಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಹುಡುಕೊಂಡು ಹೋಗಿದ್ದು ಮಧ್ವಾಚಾರ್ಯರನ್ನ, ಸಿಕ್ಕಿದ್ದು ಮಾಧವ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಮಧ್ವಾಚಾರ್ಯ ಶಾಸ್ತ್ರ ಹಿಡ್ಕೊಂಡು ಹೋಗ್ರಿ, ನಿಮ್ಗೆ ದೇವರೇ ಕಣ್ಣಿಗೆ ಕಾಣಿಸ್ತಾನೆ. ಎಂಬುದು ಭಾರಿ ವಿಶೇಷ. ಮಗನ ಹುಡ್ಕೊಂಡು ಹೋದ್ರೆ ನಾರಾಯಣ ಕಣ್ಣಿ ಬಿಡ್ಬೇಕಾ? ಆಚಾರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ದೇವತೆಗಳು ನೋಡ್ತಾ ಇದ್ದಾರೆ, ಹೀಗೆ ನಮಸ್ಕಾರ ಮಾಡಬೇಕು ಅಂತ ನೋಡ್ಕೋತಾ ಇದ್ದಾರಂತವ್ರು. ನಹಿ ಹರಿಂ ಸತತಂ ನನಮತ್ಯಸೌ ನಚರ ವಂದತಿ ನಾತಿ ನ ಪಶ್ಯತಿ. ಆಚಾರ ನೋಡಿಬಿಟ್ಟು ಅಬ್ಬ ಹೀ ನಮಸ್ಕಾರ ಮಾಡಬೇಕು ಅಂತ ಅನ್ಕೊಂಡ್ರಂತೆ. ಅಷ್ಟೊತ್ತಿಗೆ ತಂದೆ ಕಣ್ಣಲ್ಲಿ ನೀರು ತುಂಬಿ ಹೋಗಿಬಿಟ್ಟಿರ್ತ ಅಂತ ಪಾಪ. ಕಣ್ಣು ತುಂಬಾ ನೀರು, ಅಳಬಾರದು ತಡ್ಕೊಂಡಿದ್ದಾರಷ್ಟೇ, ಅಶುಭವಾಗ್ತದೆ ಅಂತೇಳಿ ಕಣ್ಣು ತುಂಬ ಹಾಗೆ ತಡ್ಕೊಂಡಿದ್ರಂತೆ. ಯಾವಾಗ ಮಗನ ಮುಖವನ್ನು ಕಂಡ್ರಲ್ಲ, ಅದಿಷ್ಟು ಕಣ್ಣೀರೆಲ್ಲ ಆನಂದ ಬಾಷ್ಪವಾಯ್ತಂತೆ, ಚೇಂಜ್ ಆಗಿಬಿಡ್ತಂತೆ. ದುಃಖಾಶ್ರವೆಲ್ಲ ಆನಂದಾಶ್ರವಾಯ್ತಂತೆ. ವಾಸುದೇವ ಒಬ್ಬನೇ ಇಷ್ಟು ದೂರ ಹೇಗಯ್ಯ ಬಂದಿ ಅಂತ ಕೇಳಿದ್ದಾರೆ. ಇಷ್ಟು ದೂರ ಬಂದಿ, ಸುಮಾರು 50 ಜಾಗಗಳು ಉಂಟು, ಹೋದಲ್ಲ ಜಾಗಗಳು ಉಂಟು. ಅಲ್ಲಿ ಹೋಗಿ ಕೇಳಿದರೆ ಇಷ್ಟು ದೂರ ಸುಮಾರು 15 ಕಿಲೋಮೀಟರ್ ಮೇಲಾಗುತ್ತದೆ ಇಷ್ಟೆಲ್ಲ ಹೋದರೆ. 3 ವರ್ಷದ ಹುಡುಗ, 3 ವರ್ಷ ಅಂತ ಇಲ್ಲಿ ಹೇಳಿಲ್ಲ, ಅಣುವದ್ವಿದಲ್ಲಿ ಬರೀತಾರೆ. ಏಕಾಕಿ ಯಸ್ತ್ರಿವರ್ಷ ಅಂತ ಅಲ್ಲಿ ಬರೀತಾರೆ. 3 ವರ್ಷದ ಮಗು ಇಷ್ಟು ದೂರ ಹೇಗಯ್ಯ ಬಂದಿ ಅಂತ ಕೇಳಿದರೆ, ಅಪ್ಪ ನಾನು ಒಬ್ಬನೇ ಬಂದೇ ಇಲ್ಲ ಅಂತ ಹೇಳಿದ್ರಂತೆ. ನಾನು ಒಬ್ಬನೇ ಬಂದೇ ಇಲ್ಲ, ಜೊತೆ ಇನ್ಯಾರು ಬಂದ್ರು ಅಂತ ಕೇಳಿದ್ರೆ ನಾನು ನಾರಾಯಣ ಜೊತೆಗಿದ್ನಲ್ಲ ಅಂತ ಹೇಳುತ್ತಾನೆ. ವಿವರಣೆ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಟೈಮೇ ಆಗೋದಿಲ್ಲ. ನಾನು ನಾರಾಯಣ ಜೊತೆಗಿದ್ನಲ್ಲ ನನ್ನ ಜೊತೆಗೆ, ಆ ಜೊತೆಗೆ ನಾನು ಬಂದೆ, ಒಬ್ಬನೇ ಬಂದಿಲ್ಲ ಅಂತ ಹೇಳಿದ್ರಂತೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಮಧ್ವ ಸಿದ್ಧಾಂತ ಅಂದ್ರಿದೆ, ನಾವು ಒಬ್ಬರೇ ಯಾವಾಗಲೂ ಇರೋದಿಲ್ಲ. ದಾಸುಪರ್ಣ ಸಯುಜ ಸಖಾಯ, ನಮ್ಮ ಜೊತೆಗೆ 24 ತಾಸು ಅನಾದಿ ಅನಂತ ಕಾಲದವರೆಗೂ ಭಗವಂತ ಇದ್ದೇ ಇರ್ತಾನೆ. ಯಾರಿಗೆ ಭಯ ಆಗ್ತದೆ ಲೆಕ್ಕ ಹಾಕಿಯಾಗ? ಓ ಏಕಾಕಿ ವಿಭೇತಿ, ಒಬ್ಬರಿಗೆ ಬಿದ್ದರೆ ಭಯ ಆಗ್ತದೆ, ಒಬ್ಬರಿದ್ರೆ ಭಯ ಆಗ್ತದೆ. ಒಬ್ಬರಿಲ್ವಲ್ಲ ನಾವು, ಈಗ ನಮ್ಮ ಜೊತೆಗೆ ಯಾವಾಗಲೂ ದೇವರಿದ್ದಾನೆ. ಈ ಮಾತು ಗೊತ್ತಾದರೆ ಎಷ್ಟು ಸುಖವಾಗಿರ್ತಾನೆ ಗೊತ್ತಾ, ಮನುಷ್ಯ ಆನಂದವಾಗಿರ್ತಾನೆ. ಇವತ್ತು ಅದು ಗೊತ್ತಿಲ್ಲ ಆದ್ರಿಂದ ಒಂದು ಹೆಲ್ಪ್ಲೆಸ್ನೆಸ್ ಫೀಲ್ ಮಾಡ್ತೇವೆ ನಾವು. ಆ ಜೊತೆ ಯಾವಾಗಲೂ ದೇವರು ಇರ್ತಾನೆ. ಇದನ್ನ ಆಚಾರ್ಯರು ತೋರಿಸ್ ಪ್ರಾಕ್ಟಿಕಲಿ ತೋರಿಸಿಕೊಡ್ತಾರೆ. ಅವರಿಗೆ ಯಾವಾಗಲೂ ಗೊತ್ತಿರೋದೆ, ನನಗೆ ನಾರಾಯಣ ವಿಭು ಸಖಾ ನನು ಮಮ ಕಾನನಗಾ ವಿಭು ಸಖಾ. ಆಚಾರ್ಯರು ಬರೀತಾರೆ, ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಮಮ ಅಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ನಮಗೆ ಅತ್ಯಂತ ಹೆಚ್ಚಿನ ಮಿತ್ರ ಸಹಚರ ಅಂದ್ರೆ ಸಾಕ್ಷಾತ್ ನಾರಾಯಣ. ಈ ಭಾವನೆ ಬಂದಾಗ ನಮ್ಮ ಜೀವನದ ರೀತಿನೇ ಬದಲಾಗಿ ಬಿಡುತ್ತೆ. ಯಾವಾಗಲೂ ದೇವರಿದ್ದಾನೆ, ಜೊತೆಗಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ, ಅವನಿಗೆ ದೋಷಗಳೇ ಇಲ್ಲ, ಗುಣಪೂರ್ಣ. ಈ ಚಿಂತನೆ ಉಪನಿಷತ್ತಿನ ಅರ್ಥವನ್ನು ತೋರಿಸಿಕೊಟ್ರಂತೆ, ಅವ್ರಿಗೆ ಆನಂದವಾಯ್ತಂತೆ. ಒಂದು ತೀರ್ಮಾನ ಮಾಡ್ಕೊಂಡ್ರಂತೆ, ಒಂದು ಭಯ ಆಯ್ತು ಅವರಿಗೆ. ಅಂತೂ ಮಗು ಅವತ್ತು ನೋಡಿದ್ರೆ ಅವತ್ತು ಮನೆ ಬಿಟ್ಟೋಯ್ತು, ಇವತ್ತು ಇವತ್ತು ಮನೆ ಬಿಟ್ಟೋಯ್ತು, ಅಂತೂ ಇದು ಮನೆ ಬಿಟ್ಟು ಹೋಗೋ ಮಗು ಅಂತ ಅನ್ಕೊಂಡ್ರಂತಾಗ್ಲೇನೆ. ಒಂದು ಸನ್ಯಾಸ ತಗೋತಾರೆ ಅಂತ ಅರ್ಥ. ಇವತ್ತು ಸನ್ಯಾಸ ತಗೊಂಡು ಮನೆಯನ್ನು ಬಿಡಬೇಕಾಗಿಲ್ಲ ಅಂತ ಕಾಲ ಬಂದೋಗ್ಬಿಟ್ಟಿದೆ. ಆದ್ರೆ ಹಿಂದಿನ ಕಾಲಕ್ಕೆ ಮನೆಯ ಸನ್ಯಾಸ ಮನೆ ಬಿಡಲೇಬೇಕಾಗಿತ್ತಂತ ಕಾಲ ಅದು. ಮನೆ ಬಿಡ ಸೂಚನೆ ಅನ್ಕೊಂಡು ದೇವರು ಪ್ರಾರ್ಥನೆ ಮಾಡಿದ್ರೆ, ದೇವರೇ ದಯವಿಟ್ಟು ನನ್ನನ್ನು ಕಾಪಾಡಬೇಕು, ಈ ಮಗುವನ್ನು ಕೊಟ್ಟಿದ್ದಿ, ನನ್ನ ಜೊತೆ ಉಳಿಯ ಹಾಗೆ ಮಾಡು ಅಂತ ಕೇಳಿಕೊಂಡ್ರಂತೆ. ಅಲ್ಲಿ ಹೇಳ್ತಾರೆ, ಈ ಮಗುವನ್ನು ಉಳಿಸ್ಬೇಕಾದ್ರೆ, ಇಷ್ಟೆಲ್ಲ ಸುಖ ಓಡಾಡಬೇಕಾದ್ರೆ, ವರ ವಿಮಾನಗಿರಾವತಿ ಚಂಡಿಕಾ, ವಿಮಾನಗಿರಿಯ ದುರ್ಗೆ ಅಂತ ಕರೆದಿದ್ದಾರೆ. ದುರ್ಗಾದೇವಿ ವಿಮಾನಗಿರಿಯಲ್ಲಿದ್ದಾರೆ. ಅದು ಊರ ಹೊರಗೆ ವಿಮಾನಾಕಾರದ ಒಂದು ಬೆಟ್ಟ, ಚಿಕ್ಕ ಬೆಟ್ಟ. ಅದರಲ್ಲಿ ದುರ್ಗಾದೇವಿ ಇದ್ದಾರೆ, ಪರಶುರಾಮ ದೇವರು ಪ್ರತಿಷ್ಠಿತ ಮಾಡಿದಂತ ದುರ್ಗಾದೇವಿ ಅವರು. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ದುರ್ಗಾದೇವಿ ಇದ್ದಾರೆ ಈ ಬೆಟ್ಟದೊಳಗೆ, ಎದುರಿಗೊಂದು ಬೆಟ್ಟ, ಪರಶುರಾಮ ದೇವರು ಇದ್ದಾರೆ ಅಲ್ಲಿ, ಪರಶುರಾಮ ದೇವರು ಇದ್ದಾರೆ, ದುರ್ಗಾದೇವಿ ಇದ್ದಾರೆ. ಆಚಾರ್ಯ ತಮ್ಮ ಬುದ್ಧಿವಾದ ಬಹುವೇಳೆಯನ್ನು ದುರ್ಗಾ ಬೆಟ್ಟದಲ್ಲೇ ಕಳೀತಿದ್ರಂತೆ. ಯಾತಕ್ಕೆ ಅಂದ್ರೆ, ಮಕ್ಕಳ ಸ್ವಭಾವ ಏನು, ತಾಯಿ ಹತ್ತಿರೋದು. ಆಚಾರ್ಯ ನಿಜವಾದ ತಾಯಿ ಯಾರು, ದುರ್ಗಾದೇವಿನೇ. ಅದಕ್ಕೆ ಅಲ್ಲೇ ಇರ್ತಿದ್ದಂತೆ, ಜಾಸ್ತಿ ಈ ತಾಯಿ ಹತ್ತಿರ ಇರ್ತಿದ್ದಿಲ್ಲಂತೆ. ಈ ಹೆಸರಿಗೆ ತಾಯಿ ಅಷ್ಟೇ, ನಿಜವಾದ ತಾಯಿ ಅವರೇ ಆದ್ರಿಂದ ಅಲ್ಲೇ ಕರ ಕಡಿತಾ ಇದ್ರಂತೆ. ಸ್ವಲ್ಪ ದಿವಸ ಆಯ್ತು, ಒಂದು ದಿವಸ ಇಲ್ಲಿ ಹೇಳಿಲ್ಲ, ಇದರಲ್ಲಿ ಬರೀತಾ ಇದ್ದಾರೆ, ಸಂಪ್ರದಾಯಬದ್ಧದಲ್ಲಿ ಬರೀತಾರೆ. ಒಂದು ದಿವಸ ಆಚಾರ್ಯರು ಬೆಟ್ಟದ ಕಡೆ ಹೋಗ್ತಾ ಇದ್ದಾರೆ, ಅಷ್ಟೊತ್ತಿಗೆ ಏನಾಗಿತ್ತು, ಕೈಲಿ ಒಂದು ಕೂಡ ಹಿಡ್ಕೊಂಡು ಓಡಾಡ್ತಾ ಇದ್ರು ಆಚಾರ್ಯ. ಒಂದು ದಿವಸ ಕೈ ಕೂಡ ಅಲ್ಲಿಂದ ಜೋರಾಗಿ ಓಡಾಡ್ತಾ ಇದ್ದಾರೆ. ತಂದೆಗೆ ಬರೀ ಡೌಟ್, ಓಡಾಡೋದು ಬೇರೆ, ಕೈಯಲ್ಲಿ ದಂಡ ಬೇರೆ ಬಂತಲ್ಲ, ಸನ್ಯಾಸ ದೊಡ್ಡ ಲಕ್ಷಣ ಅಂತ ಅನ್ಕೊಂಡ್ರೆ ಆಗ್ಲೇನೆ. ಓಡಾಡೋದ್ರೆ ದಂಡ ಬೇರೆ ಹಿಡ್ಕೊಂಡ್ರು. ಹೂವು ಏನ್ ಮಾಡ್ತಿದ್ದಿ ಅಂತ ಕೇಳಿದ್ರು. ಅಪ್ಪ ಶ್ರೀಮದ್ ವೈಷ್ಣವ ಮಾತನೋಮಿ ಸುಮತಂ ತಾತೇತಿ ಪುತ್ರೋದಿತ, ನಾನು ವೈಷ್ಣವತವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ಆಗ ತಂದೆಗೆ ಅಂದ್ರು, ಮಗು ವೈಷ್ಣವತ ಸ್ಥಾಪನೆ ಮಾಡ್ತೀಯ, ಈ ಕಾಲಕ್ಕೆ ದೇವರು ಅಂದ್ರೆ ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ದಾರೆ. ದೇವ್ರ ವಿಷಯ ಯಾರಿಗೆ ಬೇಕು, ದೇವದ ಬಗ್ಗೆ ಜನಕ್ಕೆ ಬೇಕೇ ಹೊರತು ದೇವ್ರ ಬಗ್ಗೆ ಬೇಕಿಲ್ಲ. ನೀನ್ ಮಾಡ್ತೀನಿ ಅಂತ ಹೇಳ್ತೀಯ, ಇದು ಕಲಿಗಾಲ, ಇಲ್ಲಿ ಯಾರು ದೇವ್ರನ್ನ ಕೇಳ್ತಾರೆ? ನಿನಗೆ ನಿನ್ನ ಕೆಲಸ ನಡೆದಿದೆ ನಡೆಯುತ್ತೆ ಅಂತ ಯಾವಾಗ ಅನಿಸುತ್ತೆ ಗೊತ್ತಾ? ನಿನ್ನ ಕೈಯಲ್ಲಿ ಕೋಲ್ ಇದೆ ನೋಡು, ಆ ಕೋಲ್ ಚಿಗರೋದು ಒಂದೇ, ನಿನ್ನ ಅಪೇಕ್ಷೆ ಈಡೇರೋದು ಒಂದೇ ಅಂದ್ಬಿಟ್ಟಿರ್ತ ನಡಿಗೆ. ಅಂದ್ರೆ ಕೊರಡು ಕೊಂದರೋದು ಒಂದೇ, ಕಲಿಯುಗದಲ್ಲಿ ಹರಿರೇವ ಪರೋ ಅಂತ ಹೇಳೋದು ಒಂದೇ ಅಂತ ಅರ್ಥ. ಆಚಾರ್ಯ ಮಾತಾಡ್ಲಿಲ್ಲ, ಮಾಡೋರು ಮಾತಾಡೋದಿಲ್ಲ, ಮಾತಾಡೋರು ಮಾಡೋದಿಲ್ಲ, ಅದೊಂದು ಶಾಸ್ತ್ರ. ಅದು ತಕ್ಷಣ ಆಚಾರ್ಯರು ಹೌದಾ ಅಂತ ಹೇಳಿದ್ದು, ಒಂದು ನೆಲ ಆಗದ್ಬಿಟ್ಟು ಆ ಕೋಲ್ ಇಟ್ಟರಂತಾಗೆ. ತಂದೆ ನೋಡಿದ್ರು, ಏನೋ ಹುಡುಗ ಪಾಪ ತಮಾಷೆ ಮಾಡ್ತಾನೆ ಅಂತ ತಿಳ್ಕೊಂಡು ನೋಡಿದ್ರೆ, ಒಂದಿಷ್ಟು ನೀರು ಹಾಕಿದ್ರು ಸುಮ್ಮನೆ ಮಾಡಿದ್ರು. ಸ್ವಲ್ಪ ಹೊತ್ತಿ ನೋಡ್ತಾರೆ, ಅಲ್ಲಿ ಬಣ್ಣ ಚೇಂಜ್ ಆಗ್ತಾ ಇದೆ, ಅದರದು ಒಣ ಕೋಲಕ್ಕೆ ಆಗಲೇ ಮೆಲ್ಲ ಬಣ್ಣ ಬದಲಾಗ್ತಾ ಇದೆ. ನೋಡ್ತಾ ಇದ್ದ ಮೆಲ್ಲ ಬೆಳೆಯಲು ಶುರುವಾಗ್ತಾ ಇದೆ, ಬೆಳೆಯಲು ಶುರು ಹೊರಟೇ ಬಿಡ್ತಿದ್ದೆ ಬರೀತಾನೆ. ಇದೇನು ಆಶ್ಚರ್ಯ ಅಂತ ಕೇಳಕ್ ಹೋಗಬೇಡಿ, ಜಗತ್ತನ್ನೇ ಬೆಳೆಸ್ತಾರೆ ಅವರು. ಅವರು ಒಳಗೆ ಪ್ರವೇಶ ಮಾಡಿದ್ರೆ ವಿರಾಟ್ ದೇಹ ಎದ್ದು ನಿಲ್ತಾ ಇದೆ, ಅವರು ಬಿಟ್ರೆ ವಿರಾಟ್ ದೇಹ ಬೀಳುತ್ತೆ. ಅಂಥವ್ರು ಅನುಗ್ರಹ ಮಾಡಿದ್ರೆ ಭುವನ ಪ್ರಾಣ ಅಜೀವಯ್ಯತ್, ಬೆಳೆ ದೊಡ್ಡ ಮರ ಆಗಿಬಿಡುತ್ತಂತೆ ಮುಂದೆ. ಇನ್ನು ಕರ್ಕೊಂಡು ಆಚಾರ್ಯ ಏನು ಹೇಳ್ತಾರೆ, ಕೊರಡನ್ನು ಕೊಂದರಿಸ್ತೇನೆ, ಕೊರಡಿನಂತ ಬುದ್ಧಿಯವರನ್ನು ನಾನು ಕೊಂದರಿಸ್ತೇನೆ ಅಂತ ಆಚಾರ್ಯರು ತೋರಿಸ್ತಾರೆ. ಕಲಿಯುಗದಲ್ಲಿ ಎಂಥ ಮಂದ ಬುದ್ಧಿಯವರಿಗೂ ಕೂಡ ಬಾಲಸಂಗಮತಿ ಬೋಧಯದೃಶಂ ಅಂತ ಶಾಸ್ತ್ರವನ್ನು ಬರೀತೇನೆ ಅಂತ ಆಚಾರ್ಯರು ತೋರಿಸಿದ್ದಾರೆ. ಅಲ್ಲೂ ಆಚಾರ ಶಾಸ್ತ್ರ ತಿಳಿದವರು ಕೊರಡಿಗಿಂತ ಹೋಪ್ಲೆಸ್ ತಲೆಗಳು ಅಂತ ಅರ್ಥ. ಕೊರಡು ಎಷ್ಟೋ ವಾಸಿ, ಇನ್ನೂ ವರ್ಷ ಆಗಿದೆ ತಲೆಗಳು ಅಂತ ಅರ್ಥ. ಅಷ್ಟು ಮಾಡಿದ್ರಂತ ಆಚಾರ್ಯರು ಒಂದು ಸರ್ಪ ನೋಡ್ತಂತದ್ರೆ, ಮಣಿಮಂತ ಅಂತ ಸರ್ಪ ನೋಡ್ತಾ ಇದೆ. ಬಾರಿಸಿಟ್ಟುವಂತಂದು ಎಲ್ಲ ನೋಡಿ, ರಾಕ್ಷಸರು ಕೂಡ ಎಲ್ಲ ಕಡೆ ನಿಂತ್ಕೊಂಡಿರ್ತಾರಂತವ್ರು. ಪಶ್ಚಾತ್ತಾಪ ಕಲಿಮುಖ್ಯಾನಾಂ ದೈತ್ಯಾನಾಂ ವಂಚನಾಯಚ, ದೈತ್ಯರು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಇನ್ನೆಲ್ಲ ನೋಡಿದರಂತೆ, ಓಹೋ ಈ ಹುಡುಗ ಮಧ್ವಾಚಾರ್ಯರು ಮುಂದೆ ಮತ ನಿರ್ಮಾಣ ಮಾಡ್ತಾರೆ, ಹರಿಸರ್ವತ್ತಮತ್ವ ಹೇಳ್ತಾರೆ. ಏನ್ ಹೇಳಿದ್ದಾರೆ ಈಗ, ಈ ಮರ ಸರಿಯಾಗಿ ಬೆಳೆದರೆ ಅವರು ಮತ ಪ್ರಚಾರ ಮಾಡ್ತಾರೆ ಅಂತಾಯ್ತು. ಮರ ಬೆಳೆದಂತೆ ಮಾಡಬೇಕು ಅಂತ ಬಂತಂತದ್ ಹಾವು ಮಣಿಮಂತ ಅಂತಿಂತವನಲ್ಲವನು. ದೇಹಾದುತ್ಕ್ರಾಮಿತಾನಾಂ, ನಾವು ಕೇಳಿದ್ದೇವೆ ಸಂಬಂಧಿಕ ಪುಷ್ಪ, ಆ ಪಂಚವರ್ಣ ಪುಷ್ಪ ಕಾಲಕ್ಕೆ ಹತನಾದಂತಹ ರಾಕ್ಷಸ ಅವನು, ಅವನು ಏಕಲವ್ಯವಾಗಿ ಹುಟ್ಟಿದವನು. ಅವನು ಹಾವಿನ ರೂಪದಲ್ಲಿ ಬಂದಂತೆ, ಬಂದು ಆ ವೃಕ್ಷವನ್ನು ಕಚ್ಚಿಬಿಟ್ಟನಂತೆ. ಹಾವು ಕಚ್ಚಿದ್ರೆ ವೃಕ್ಷ ಒಣಗೋಗುತ್ತೆ, ಎಷ್ಟೋ ಸಲ ಭಾರಿ ಭಯಂಕರ ವಿಷ ಅದು. ಒಂದು ಕಚ್ಚಬೇಕಂತಾರೆ ಬಂದಿದೆ, ಕಚ್ಚೇ ಬಿಡ್ತಂತ ವೃಕ್ಷವನ್ನ. ಆಗಿದ್ದೇನದು, ಏನು ಆಗಲಿ ಜ್ವರ ಬೆಳಿತಾನೆ ಇದೆ. ಆಚಾರ್ಯರು ತೋರಿಸ್ತಾರೆ, ನನ್ನನ್ನ ವಿಷ ಏನೂ ಮಾಡೋದಿಲ್ಲ ಅಲ್ಲ, ನಾನು ಮುಟ್ಟಿದ ಪದಾರ್ಥದ ವಿಷ ಏನು ಮಾಡೋದಿಲ್ಲ ಅಂತ ತೋರಿಸ್ತಾರೆ. ವೃಕ್ಷ ಹಾಗೆ ಬೆಳೆಯಲು ಶುರುವಾಯ್ತಂತೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಥಕಾಣಾಂ ಚಿರಮುದಿತ ಚಿತಾನಂದ ಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿರಧತಾಂ ಸಂಸ್ಥವೇ ನಾಶ್ಮಿ ಶಕ್ತಃ. ಎಂಥವರು ಆಚಾರ್ಯ, ಎಲ್ಲಾ ಪಾಪಗಳಿಂದ ದುರಿತಗಳಿಂದ ದೂರ ಮಾಡ್ತಾರೆ. ಅದು ನೋಡಿದ ಭಾರಿಸಿಟ್ಟುವಂಥವನಿಗೆ ಆಯ್ತು, ಇವರನ್ನೇ ಕಚ್ಚಬೇಕು ಅಂತ ನಿಂತ್ಕೊಂಡ ಕಾದುಕೊಂಡು. ಮುಂದೆ ಹೋಗ ದಾರಿ ಒಳಗೆ ಒಂದು ಬಂಡೆ ಒಳಗೆ ಒಂದು ಹಾವಿದ ಹೆಡೆಯಿಂದ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಬಂದ ಕಚ್ಚಿಬಿಡಬೇಕು ಅಂತೆ. ಆಚಾರ್ಯ ನೋಡಿದ್ರಂತೆ, ಮಾಡ್ತೇನೆ ಅಂತ ಹೇಳ್ತಾರೆ ಆಚಾರ್ಯ. ನೋಡಿದ್ರಂತೆ ಎಂಥ ಶಕ್ತಿ, ಎಂಥ ಜ್ಞಾನ, ಎಂಥ ಬಲ ಅವರಿಗೆ. ತಿಳುವಳಿಕೆ ಇದ್ರೆ ಶಕ್ತಿ ಇರೋದಿಲ್ಲ, ಶಕ್ತಿ ಇದ್ರೆ ತಿಳುವಳಿಕೆ ಇರೋದಿಲ್ಲ, ಕೆಲವೊಮ್ಮೆ ಎರಡೂ ಇರೋದಿಲ್ಲ. ಆದರೆ ಆಚಾರ್ಯ ಎರಡೂ ಉಂಟು ನೋಡಿ. ಆ ಬೆಟ್ಟ ಹಾರಬೇಕು, ಹತ್ತಿ ಮೇಲಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಅದರ ತಲೆ ಮೇಲೆ ತಮ್ಮ ಪಾದ ಊರಿ ಬೆಟ್ಟಕ್ಕೆ ಜಂಪ್ ಮಾಡಿದ್ರಂತೆ. ಮೇಲಿಂದ ಕೆಳಗೆ ಹಾರೋ ಸುಲಭ, ಕೆಳಗಿಂದ ಮೇಲಕ್ಕೆ ಜಂಪ್. ಯಾವ ಹೈ ಜಂಪ್, ಯಾವ ಗಿನ್ನೆಸ್ ಒಲಿಂಪಿಕ್ಸ್ ನಲ್ಲಿ ರೆಕಾರ್ಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಬೆಟ್ಟದ ಮೇಲೆ ಅಷ್ಟು ಮೇಲೆ ಹಾರಿದ್ದಾರೆ. ಅಪ್ಪಚ್ಚಿ ತುಂಡು ತುಂಡು ಹೆಡೆಮೆ ತಲೆ ಮೇಲೆ ಕಾಲಿಟ್ರಲ್ಲ ಪೂರ್ತಿ ಅದಲ್ಲ, ಅಲ್ಲಿ ಕಲ್ಲೆ ಕೊಡ್ಕೊಂಡು ಹೋಯ್ತಂತ ಹಾಗೆ. ಇವತ್ತಿಗೆ ನಾವು ಹೋದ್ರೆ ಪಾಚಕರ ಹತ್ರ ಮಣಿಮಂತನ ಸಂಹಾರ ಮಾಡಿದ ಸ್ಥಳ ಅಂತ ತೋರಿಸ್ತೇವೆ. ದೊಡ್ಡ ಒಂದು ಕಂದಕ ಅಂತ ಕಾಣಿಸ್, ಇಷ್ಟಾಗಲ್ಲ ದೊಡ್ಡ ಇದು, ಒತ್ತಿದ್ ಗುರ್ತು ಕಾಣಿಸುತ್ತೆ. ಅದು ಸಾರ್ ಮಣಿಮಂತ ಸತ್ತೋದ, ಅಲ್ಲೂ ಸತ್ತಿದ್ದ ಇಲ್ಲೂ ಸತ್ತೋದ. ಇನ್ನೊಮ್ಮೆ ಆಚಾರ್ಯ ಮೇಲಕ್ಕೆ ಹೋದ್ರಂತೆ, ವಿಮಾನಗಿರಿ ವಾಸ ಮಾಡ್ತಾ ಇದ್ದಾರೆ. ಆಲ್ ಪ್ರೂಫ್ ಮಧ್ವಾಚಾರ ಅನ್ನ ಅರ್ಥ ಮಾಡ್ಕೋಬೇಕು. ನಮಗೆ ಆಗದ ಇದ್ದು ಯಾವ ಮತಾಚಾರ ಹೀಗಿದ್ದಾರೆ, ನಮ್ಗೆ ಸೆಕ್ಯೂರಿಟಿ ಬೇಕು ಅಂತ ಅಪ್ಲಿಕೇಶನ್ ಹಾಕೋತಾರೆ. ಆ ಬಾಬಾನ್ ಕತೆ ಗೊತ್ತಲ್ಲ, ನಾವು ಸೆಕ್ಯೂರಿಟಿ ಬೇಕಂತ ಕೇಳ್ಕೊಂಡು ಜನ ಇದ್ದಾರೆ. ಆಚಾರ್ಯರು ಅವರೇ ಜಗತ್ತಿಗೆ ಮುಖ್ಯ ಪ್ರಾಣ ಅವರು. ಅಲ್ಲಿಗೆ ಹೋದ್ರು, ಅಲ್ಲಿಯಿಂದ ತಾಯಿ ಅಷ್ಟೊತ್ತಿಗೆ ವಾಸುದೇವ ಅಂತ ಕೂಗಿದರಂತೆ. ವಾಸುದೇವ ಊಟಕ್ಕೆ ಬಾ ಅಂತ ಕೂಗ್ತಾ ಇದ್ದಾರೆ. ಅಪ್ಪನ ಕರಿ ಅಂತ ಹಾಗೆ ಹೇಳಿದ್ರು, ನೀನೇ ಊಟಕ್ಕೆ ಬಾ ಅಂತ ಕರೆದರಂತೆ. ಸುಮಾರು 2 ಕಿಲೋಮೀಟರ್ ದೂರ ಇದೆ ಅದು. ವಾಸುದೇವ ಅಂತ ಕೂಗಿದ್ರೆ ಆಚಾರ್ಯ ಅಮ್ಮ ಬಂದೆ ಅಂತ ಹಾರಿದ್ರಂತೆ. ಮಕ್ಕಳು ಕಲಿಬೇಕಿದನ್ನ. ಅಮ್ಮ ತಾಯಿ ಒದರ್ತಾರೆ ಇರ್ತಾಳೆ, ಮಕ್ಕಳು ಸುಮ್ಮನೆ ಕೂತಿರ್ತಾರೆ, ಉತ್ತರ ಕೂಡ ಕೊಡೋದಿಲ್ಲ. ಎಷ್ಟೋ ಸಲ ಟಿವಿ ಗಿವಿ ನೋಡ್ತಾ ಕೂತಿರ್ತಾರೆ, ಪಾಪ ಉತ್ತರನೇ ಕೊಡೋದಿಲ್ಲ. ಆಚಾರ್ಯ 2 ಕಿಲೋಮೀಟರ್ ದೂರದಿಂದ ಕೆಟ್ಟ ಕೇಳಿದ್ರಂತೆ. ಮಾತೃದೇವೋ ಹೋ ಜಗತ್ತಿ ತೋರಿಸಿಕೊಡ್ತಾರೆ. ತಾಯಿ ಕರೆದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಆಚಾರ್ಯ. ಹೆಂಗಸರು ಖುಷಿಯಾಗಬೇಕು, ಹೆಂಗಸರು ಕರೆದು ಆಚಾರ್ಯ ಬರ್ತಾರೆ ಅಂತ ಆಯ್ತು. ಅದರಿಂದ ಬರೀ ಗಂಡಸರು ಕರೆದ್ರೆ ಬರ್ತಾರೆ ಅಲ್ಲ, ಜಯ ಜಯ ಜಗತ್ರಾಡ ಅಂದ್ರೆ ಆಚಾರ್ಯ ಬಂದೇ ಬರ್ತಾರೆ. ಅಲ್ಲಿಂದ ಆಚಾರ್ಯ ಎಂಥವ್ರಿಗೆ ಗೊತ್ತು, ಸೀದಾ ಮನೆ ಮುಂದೆ ಹರೇ ಬಿಟ್ರಂತ ಅಲ್ಲಿಂದ. ಅಷ್ಟು ಕರುಣೆ ಅವರಿಗೆ ಫಾಸ್ಟ್. ಗಜೇಂದ್ರ ಹೇಗೆ ಕರೆತಷ್ಟ ಕೃಷ್ಣ ಬಂದಲ್ಲ, ವೈಕುಂಠದಿಂದ ಬಂದ ಹಾಗೆ ಇವರು ವಾಸುದೇವ ತಾನೆ ಪರಮ ಭಕ್ತರು. ಅಲ್ಲಿಂದ ಸೀದಾ ಮನೆ ಮುಂದೆ ಹಾರಿದ್ರಂತೆ. ನೋಡ್ತಾರೆ ಬಂಡೆ ಮೇಲೆ 2 ಕಾಲು ಹಾಗೆ ಮೂಡಿದ್ವಂತೆ. ಬಂಡೆಗಳು 2 ಕಾಲು ಮೂಡ್ತಾ ಇದೆ. ಅಮ್ಮ ಬಂದೆ ಅಂತ ಹೋದ್ರೆ ತಾಯಿ ನೋಡ್ತಾರೆ, ತಾಯಿ ಗಾಬರಿಯೋ ಗಾಬರಿ. ಊಟಕ್ಕೆ ಅಂತ ಕರೆದ್ರೆ ಅಲ್ಲಿಂದ ಹಾರಿದ್ದಾರೆ. 50,000 ಯೋಜನೆ ದೂರ ಸಂಜೀವನ ತಂದವರು, 100 ಯೋಜನೆ ಹಾರಿ ಲಂಕಾಪಟ್ಟಣಕ್ಕೆ ಹೋಗಿ ಬಂದವರು. ಇದೆಲ್ಲ ಯಾವ ಲೆಕ್ಕ ಅವರಿಗೆ, 2 ಕಿಲೋಮೀಟರ್ ಯಾವ ಲೆಕ್ಕ? ಕಲಿಯುಗದಲ್ಲಿ ಅಷ್ಟು ತೋರಿಸ್ಬೇಕು, ಮಿನಿಮಮ್ ಅಂತ ತೋರಿಸಿದ್ದಾರೆ, ಸ್ಯಾಂಪಲ್ ಅಷ್ಟೇ. ಅಷ್ಟೊತ್ತಿಗೆ 2 ಕಾಲು ಬಂಡೆ ಮೇಲೆ ಬಿದ್ದವಲ್ಲ. ಇವತ್ತು ವಾದಿರಾಜಸ್ವಾಮರ ಕಾಲದವರೆಗೂ ಬರೀ ಬಂಡೆ, ಅದರ ಮೇಲೆ ಪಾದಗಳು ಗುರುತಿತ್ತು. ಯಾವಾಗ ವಾದಿರಾಜಸ್ವಾಮಿಗಳನ್ನು ಹೋಗಿ ನೋಡಿಬಿಟ್ಟು ಅಲ್ಲಿ ಗುಡಿ ಕಟ್ಟಿಸಿದ್ದಾರೆ. ಮೇಲೆ ಗುಡಿ ಕಟ್ಟಿಸಿ ಆಚಾರ್ಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಇವತ್ತು ಯಾರು ಪಾಜಕರಲ್ಲಿ ಹೋದ ಆಚಾರ್ಯ ಗುಡಿ ಇದೆಯಲ್ಲ, ಅಲ್ಲಿ ಪಾದಗಳನ್ನು ನೋಡಬಹುದು. ಈ ಬಂಡೆ ಅಂತ ಗೊತ್ತಾ, ಪ್ರದಕ್ಷಿಣೆ ಮಾಡಿ ಬಂಡೆ ಅಂತ ಗೊತ್ತಾಗುತ್ತೆ. ಹಿಂದಿರೋದು ಬಂಡೆನೆ, ಬಂಡೆ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ ಅಷ್ಟೇ. ಬಂಡೆ ಮೇಲೆ ಆಚಾರ ಪಾದಗಳು ಮೂಡಿದೆ. ಋಷಿಕೇಶ ತೀರ್ಥ ಬರೀತಾರೆ, ಪಾದಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ 3 ಕೆಲಸ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ 3 ಕೆಲಸ ಮಾಡಿ ನಿಮಗೆ ತ್ರಿವೇಣಿ ಸಂಗಮದ ಯಾತ್ರೆಗಿಂತ ಹೆಚ್ಚು ಪುಣ್ಯ ಬರುತ್ತದೆ ಅಂತ ಬರೀತಾರೆ. ತೀರ್ಥಾರಾಮ್ ಪಂಚಕೇ ಸ್ನಾತ್ವ, 5 ತೀರ್ಥಗಳಲ್ಲಿ ಸ್ನಾನ ಮಾಡಿ, ಮತ್ತೆ ಕೃತ್ವ ದುರ್ಗಾವಲೋಕನಂ, ದುರ್ಗಾದೇವಿಯ ದರ್ಶನ ಮಾಡಿ, ವಾಯೋಸ್ತು ಚರಣವು ದೃಷ್ಟ್ವ, ವಾಯುದೇವ 2 ಪಾದಗಳನ್ನು ನೋಡಿ, ಕೃತಕೃತ್ಯೋ ಭವೇನ್ನರಹ, ಕೃತಕೃತ್ಯರಾಗಿ ಹೋಗ್ತೀರಿ ಅಂತ ಹೇಳಿದ್ದಾರೆ. ಇದು ದೊಡ್ಡ ತತ್ವ, ಋಷಿಕೇಶ ತೀರ್ಥ ಬರೆದಂತ ಮಾತು. ಇನ್ನೊಂದು ತೀರ್ಥ ಎಲ್ಲಿಂದ ಬಂತು ಅಂದ್ರೆ, ಆಚಾರ್ಯರು ಸಣ್ಣವರಿದ್ದಾಗ ನಿತ್ಯ 4 ತೀರ್ಥ ಸ್ನಾನ ಮಾಡಕ್ಕೆ ಹೋಗ್ತಿದ್ರು ಪರಶುರಾಮ ದೇವರ ತೀರ್ಥದೊಳಗೆ. ತಾಯಿ ಕೇಳಿದ್ರಂತೆ, ವಾಸುದೇವ ದಿವಸ ಈಗ ಹೋಗ್ತೀಯಲ್ಲ, ಎಷ್ಟು ದೂರ ಹೋಗ್ತೀಯಲ್ಲ, ಬೇಡ ಅಂತಿದ್ರಂತೆ. ಅವರನ್ನೋದ್ರ ಹೋಗೋದು ನಡೆದೇ ಇತ್ತು. ಒಂದು ದಿವಸ ಸಾಧನೆ ದಾಸ್ಯ ಎಂದು ಬಂದು ಹೋಗ್ಬಿಟ್ಟಿದೆ, ವಾಸುದೇವ ನೀನು ಹೋಗಲೇಬಾರದು, ತಟ ಹೇಳಿದ್ರಂತೆ. ಆಚಾರ್ಯರಂತಾರೆ, ನೋಡಿ ತಾಯಿ ಮಾತ್ರ ನಡೆಸಿರಬೇಕು, ಹೊರತ ಬಿಟ್ಟಿರಬಾರದು. ಆಗಲಮ್ಮ ಅಂತೇಳಿ ಕೈಯಲ್ಲಿ ಕೋಲಿತ್ತಲ್ಲ, ನೆಲಕ್ಕೆ ಮನೆಯ ಈಶಾನ್ಯ ದಿಕ್ಕಿನ ಸರಿಯ ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಹೊಡೆದರಂತೆ ಕೋಲಿಂದ. ನೋಡ್ತಾ ಇದ್ದಾರೆ ಕೋಲ್ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ನೀರು ತುಂಬ ಶುರುವಾಗ್ತಾ ಇದೆ. ಬೋರ್ವೆಲ್ ಕಾನ್ಸೆಪ್ಟ್ ಅನ್ ಕೊಟ್ಟವರು ಆಚಾರ್ಯರು, ಮಿಷನ್ನೇ ಫೇಲ್ ಆಗ್ತವೆ ಎಷ್ಟೋ ಸಲ. ದಂಡ ಹೊಡೆದ್ರೆ ಹಾಗೆ ನೀರು ದೊಡ್ಡದಾಗಿ ನೀರು ತುಂಬಕ್ಕೆ ಶುರುವಾಯ್ತಂತೆ. ವಾಸುದೇವ ತೀರ್ಥ ಅಂತ ಹೆಸರಾಯ್ತು. ಇವತ್ತು ವಾಸುದೇವ ತೀರ್ಥ ಇದೆ, ವಾಸುದೇವ ತೀರ್ಥ ಅಂತ ಹೆಸರು. ಅದರಲ್ಲಿ ನೀರು ಬಂದು ಅವತ್ತಿನಿಂದ ನೀರು ಇವತ್ತು ಹಾಗೆ ಉಳ್ಕೊಂಡಿದೆ ಅಂದ್ರೆ ಆ ವಾಸುದೇವ ತೀರ್ಥ ನೀರು ಇರುತ್ತೆ ಅಂದ್ರೂ ಒಂದೇ, ಮಧ್ವಶಾಸ್ತ್ರ ಯಾವಾಗಲೂ ಇರುತ್ತೆ ಅಂದ್ರೂ ಒಂದೇನೆ ಅಂತ ಅದ್ಭುತವಾದಂತಹ ಪವಾಡ ತೋರಿಸಿದ್ದಾರೆ. ಅಲ್ಲಿ ಸ್ನಾನ ಮಾಡಿದ್ರಂತೆ. ಹಾಗೊಂದು ಸಮಸ್ಯೆ ಬಂತು ತಾಯಿಗೆ, ಮನಸ್ಸು ಸ್ವಲ್ಪ ಅಳುಕು ಉಂಟಾಯ್ತು. ಇವ್ರು ಹುಡುಗ ಪಾಪ ಅಷ್ಟು ದೂರ ಸ್ನಾನ ಮಾಡ್ಕೊಂಡು ಬರ್ತಿದ್ದ, ನಾನೇನೋ ಹೇಳಿಬಿಟ್ಟು ಇಲ್ಲಿ ಮಾಡು ಅಂತ ಹೇಳಿಬಿಟ್ಟೆ, ಇಲ್ಲೇ ಸ್ನಾನ ಮಾಡಾಗಾಯ್ತು, ಅಷ್ಟು ತೀರ್ಥದ ಫಲವನ್ನ ತಪ್ಪಿಸಿಬಿಟ್ನೋ ಅಂತ ಆತಂಕ ಪಟ್ಲಂತೆ ಪಾಪ. ಆಚಾರ್ಯ ಹೇಳಿದ್ರೆ ತಮ್ಮ ಯೋಚನೆ ಮಾಡಬೇಡ, ಈ ತೀರ್ಥದೊಳಗೆ ಆ ನಾಲ್ಕು ತೀರ್ಥಗಳ ಸನ್ನಿಧಾನ ಇದೆ ಅಂತ ಹೇಳಿದ್ದಾರೆ. ಆ ನಾಲ್ಕು ತೀರ್ಥಗಳ ಸನ್ನಿಧಾನ ತೀರ್ಥದಲ್ಲಿದೆ, ಆದ್ರಿಂದ ಯೋಚನೆ ಮಾಡಬೇಡ ಅಂದ್ರಂತೆ. ತಾಯಿಗೆ ಸ್ವಲ್ಪ ಮನಸ್ಸಿನ ಅಳುಕಂತಿದೆಯಲ್ಲ ಯಥಾ ಪ್ರಕಾರ. ಆಚಾರ್ಯ ಏನ್ ಮಾಡಿದ್ರೆ, ನಮ್ಮ ನೋಡು ಅಂತ ಹೇಳಿ ನಾಲದ ಗಿಡ ತಗೊಂಡು ತಲೆ ಕೆಳಗೆ ನೆಟ್ರಂತೆ. ಈ ಗಿಡ ಬೆಳೆದ್ರೆ ಸನ್ನಿಧಾನ ಏನಂತ ಒಪ್ಪುಗೋ, ಇಲ್ಲೋದ್ರ ಇಲ್ಲ, ಬೆಳೀತು ಬೆಳೀತು ಬೆಳೆದು ನೋಡ್ತು ಆಲದ ಮರ ನೋಡುತ್ತೆ, ದೊಡ್ಡ ಆಲದ ಮರ, ಇವತ್ತು ಆಲದ ಮರ ಹಾಗೆ ಇತ್ತು. ಅಂದ್ರೆ ತೀರ್ಥ ಐದು ತೀರ್ಥಗಳ ಒಟ್ಟು ಸನ್ನಿಧಾನ, ನಾಲ್ಕು ಪ್ಲಸ್ ಒಂದು, ಆ ರೀತಿ ತೀರ್ಥ ನಡೆದಿದ್ದ ಆಚಾರ್ಯರ ವೈಶಿಷ್ಟ್ಯ. ವಾಸುದೇವ ತೀರ್ಥ ಅಂತ ಹೆಸರು ಅದಕ್ಕೆ. ನಾಲ್ಕು ತೀರ್ಥ ಪ್ಲಸ್ ಒಂದು ತೀರ್ಥ, ತೀರ್ಥಾನಾಂ ಪಂಚಕೆ ಸ್ನಾತ್ವ, ಐದು ತೀರ್ಥದಲ್ಲಿ ಸ್ನಾನ. ಶ್ರೀಕೀರ್ತಿ ಬರೀತಾರೆ, ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಾಲ್ಕು ಮುಕ್ತಿ ಬರುತ್ತೆ.